श्री गुरुभ्यो नमः हरिः ओम् जगज्येष्ठ निभाकार जगदीश पदाश्रयम् जगदीतर विख्यातम् जगन्नाथ गुरुम् भजे हरिकथामृत सार गुरुगण करुण बिंदा पंत पेड़ुवे परम भगवत भक्त वेदना दरदि केळुवदु इना विभूति रूप उपासने कुरितु ಕೃಷ್ಣ ಏನು ಹೇಳಿದ ಗೀತೆಯಲ್ಲಿ, ನನ್ನ ಪ್ರತಿಯೊಂದು ಕಡೆ ನನ್ನ ವಿಭೂತಿ ರೂಪ ಇದೆ, ಒಂದೊಂದು ಕಡೆ ಒಂದೊಂದು ರೀತಿಯಾಗಿದೆ ತಿಳ್ಕೊಂಡು, ಎಲ್ಲೆಲ್ಲಿ ಭಗವಂತನ ವಿಭೂತಿ ರೂಪ ಹೇಗೆ ಹೇಗಿದೆ ಅಂತ ತಿಳ್ಕೊಂಡು, ಆಯಾ ವಸ್ತುಗಳು ವ್ಯಕ್ತಿಗಳು ಕಂಡಾಗ ನೆನಪಿಗೆ ಬಂದಾಗ ಅಲ್ಲಲ್ಲಿ ಆಯಾ ಭಗವದ್ ರೂಪವನ್ನ ನೆನೆಯುವುದು ಪ್ರಧಾನ. ನಮಗೆ ವಿಭೂತಿ ಯೋಗವು ಚೆನ್ನಾಗಿ ಕೇಳಿರುತ್ತೆ, ಎಲ್ಲೆಲ್ಲಿ ವಿಭೂತಿ ಇರುತ್ತೆ ಅದು ಕೂಡ ಚೂರುಚಾರ ನೆನಪಿರುತ್ತೆ. ಆದರೆ ಅದನ್ನು ನೆನೆಸಿಕೊಂಡು ನಮಸ್ಕಾರ ಮಾಡುವುದು ಚಿಂತನೆ ಮಾಡುವುದು ಲೋಪ ಆಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದನ್ನ ಸರಿ ಮಾಡ್ತಾ ಇದ್ದಾರೆ. ಯಾಕೆ ಅಲ್ಲಲ್ಲಿರತಕ್ಕಂಥ ವಿಭೂತಿ ರೂಪವನ್ನ ನೆನೆದು ನಮಸ್ಕಾರ ಮಾಡುವುದರಿಂದ ಚಿಂತನೆ ಮಾಡುವುದರಿಂದ ನಮಗೇನು ಉಪಯೋಗ ಅಂದರೆ ನಮ್ಮಲ್ಲಿ ಭಗವಂತನ ವಿಭೂತಿ ಬೆಳೆಯುತ್ತೆ. ಅಲ್ಲಲ್ಲಿರುವ ಭಗವಂತನ ವಿಭೂತಿಯನ್ನ ಚಿಂತನೆ ಮಾಡಿದರೆ ಇಷ್ಟು ಒಳಗಿನ ರಹಸ್ಯ. ಆಯಾ ವ್ಯಕ್ತಿಗಳಲ್ಲಿ ಆಯಾ ಪದಾರ್ಥಗಳಲ್ಲಿ ಇರುವ ಭಗವದ್ ರೂಪಕ್ಕೆ ವಿಭೂತಿ ಅಂತ. ಆಯಾ ವ್ಯಕ್ತಿಗಳಲ್ಲಿ ಪದಾರ್ಥಗಳಲ್ಲಿ ಭಗವದ್ ರೂಪ ಮೊದಲೇ ಇದೆಯಲ್ಲ, ಅದು ವಿಭೂತಿ ಅಂತ. ಹಾಗಾದ್ರೆ ಎಲ್ಲರಲ್ಲೂ ವಿಭೂತಿ ಅಂತಾನೆ ಕರಿಬೇಕಲ್ಲ ಅಂದ್ರೆ ಹಾಗಲ್ಲ. ಅಲ್ಲಿರತಕ್ಕಂಥ ಪ್ರತ್ಯೇಕವಾದ ರೂಪ, ಪ್ರತ್ಯೇಕ ಗುಣ, ದೇವ ಏನು ಮಾಡಿರ್ತಾನೆ, ಒಂದೊಂದು ವ್ಯಕ್ತಿಯಲ್ಲಿ ಪ್ರತ್ಯೇಕ ಗುಣ ಪ್ರಕಟ ಮಾಡಿರ್ತಾನೆ. ಆ ಗುಣ ಪ್ರಕಟ ಮಾಡಲಿಕ್ಕೆ, ಅವರಲ್ಲಿ ತೋರಲಿಕ್ಕೆ ಕಾರಣವಾದ ತನ್ನ ಗುಣ ಪ್ರಕಟ ಮಾಡಿರ್ತಾನೆ. ಆ ದೇವರ ಗುಣ ರೂಪ ಏನು ಪ್ರಕಟ ಆಗಿರುತ್ತೆ ಅದನ್ನ ವಿಭೂತಿ ಅಂತಾರೆ. ಅಂದ್ರೆ ಆಯಾ ವ್ಯಕ್ತಿಯಲ್ಲಿ ಆಯಾ ಜಾಗದಲ್ಲಿ ದೇವರ ರೂಪ ಯಾವ ಗುಣವನ್ನ ತಾನು ತೋರತ ಇನ್ನೊಬ್ಬರಲ್ಲಿ ಚೆನ್ನಾಗಿ ಪ್ರಕಟ ಮಾಡಬೇಕು ಅಂತಿರ್ತಾನೋ ಆ ರೂಪವನ್ನ ನೆನೆದರೆ ಅಂಥದ್ದೇ ಚಿಕ್ಕ ಮಟ್ಟದ ಗುಣ ನಮ್ಮಲ್ಲಿ ಬರುತ್ತೆ. ಇವಾಗ ದೇವತೆಗಳಲ್ಲಿ ಇಂದ್ರ ಅಂದ್ರು, ದೇವತೆಗಳಲ್ಲಿ ಇಂದ್ರ ಅಂದ್ರೆ ಪರಮೇಶ್ವರ್ಯವಂತ ಅಂತ ಹೇಳಿ, ಅಲ್ಲಿ ಇಂದ್ರ ದೇವರಲ್ಲಿ ದೇವರನ್ನ ಇಂದ್ರ ಅಂತ ಗುರುತಿಸಿ ದೇವರಿಗೆ ನಿತ್ಯ ನಮಸ್ಕಾರ ಮಾಡ್ತಾ ಇದ್ವು ಅಂದುಕೊಳ್ಳಿ, ದಿನಾಗೂ ನಮಸ್ಕಾರ ಮಾಡ್ತಾ ಇದ್ವಿ. ನಾವು ಇಂದ್ರರಾಗಲ್ಲ, ಅಲ್ಲಿದ್ದ ದೇವರು ಆ ಗುಣ ಪ್ರಕಟ ಮಾಡಿದ್ಮೇಲೆ ನಮ್ಮಲ್ಲಿ ಪೂರ್ಣವಾಗಿ ಪ್ರಕಟ ಮಾಡಲ್ಲ, ಚೂರು ಮಾಡ್ತಾರೆ ಸಾಕು, ನಮ್ಮ ಜೀವನಕ್ಕೆ ಬೇಕಾದಷ್ಟು ಐಶ್ವರ್ಯ ಕೊಡುತ್ತಾರೆ. ಯಾವ ಐಶ್ವರ್ಯ ಅದು ಯಾವುದಾದ್ರೂ ಸರಿ, ಅದು ಹೊರಗಿನದ್ದು ಸರಿ ಒಳಗಿನದ್ದು ಸರಿ. ಇಂದ್ರದೇವರು ಎರಡೂ ರೀತಿ ಐಶ್ವರ್ಯವಂತರು, ಹೊರಗೂ ಐಶ್ವರ್ಯವಂತರೇ ಒಳಗೂ ಕೂಡ ಪರಮ ವೈರಾಗ್ಯ ಐಶ್ವರ್ಯವಂತರು. ಆದ್ದರಿಂದ ನಮಗೆ ಆಯಾ ವಿಭೂತಿ ರೂಪ ಆಯಾ ಜಾಗದಲ್ಲಿ ಇದ್ದುಕೊಂಡು ತಾನು ಯಾವ ಗುಣಗಳನ್ನು ಪ್ರಕಟ ಮಾಡಿ ಆಯಾ ವ್ಯಕ್ತಿಗಳಲ್ಲಿ ಪದಾರ್ಥಗಳಲ್ಲಿ ಎಂಥೆಂಥ ಗುಣಗಳನ್ನ ಹೊರಗೆ ತಂದಿರುತ್ತೋ ಅದನ್ನ ನಿತ್ಯವೂ ಪಟ್ಟಿ ಇಟ್ಟುಕೊಂಡು ದಿನಾಗ್ಲೂ ನೆನೆಯಲ್ಲೇಬೇಕು. ನೆನೆಯಬಹುದು ಅಂತ ಹೇಳಿಲ್ಲ, ನೆನೆಯಲ್ಲೇಬೇಕು. ಇದು ಹರಿಕಥಾಮೃತ ಸಾರದಲ್ಲಿ 32 ಸಂಧಿ ಆಪ್ಷನ್ ಅಲ್ಲ, ಕಂಪಲ್ಸರಿ ಇದೆ ಹೇಳಿದ್ದಾರೆ. ಆಪ್ಷನ್ ಬೇಕಾದಷ್ಟು ತುಂಬಾ ಇವೆ, ಬೇಕಾದ ತಗೋಬಹುದಲ್ಲ, ಕಂಪಲ್ಸರಿ ಮಿನಿಮಮ್ ಎಷ್ಟೋ ಅಷ್ಟು ಹೇಳಿದ್ದಾರೆ. ನಾವು ಅದು ಕೂಡ ಬೇಡ ಅಂದ್ಕೊಂಡ್ರೆ ಹೇಗೆ? ಅದ ಕಾರಣ ದಿನಾಗ್ಲೂ ಕೂಡ ಈ ವಿಭೂತಿ ರೂಪವನ್ನ ಚೆನ್ನಾಗಿ ನೆನೆದು ನೆನೆದು ನಮಸ್ಕಾರ ಒಂಥರ ಬೆಳಗ್ಗೆ ಮಾಡಿಬಿಡಿ. ಇಡೀ ವಿಭೂತಿ ಸಂಧಿಯನ್ನ ಚೆನ್ನಾಗಿ ನೆನೆದು ಹೇಳಿಬಿಡಿ. ಹಾಗಾದ್ರೆ ಏನಾಗ್ತಾರೆ ನಮ್ ಸರಿ 32 ಸಂಧಿ ದಿನಾಗ್ ಹೇಳ್ಬೇಕು ಸಂಕಲ್ಪವ ನಿಮಗೆ ಅಂದ್ರೆ, ಹೌದು ಒಳಗಿದ್ದದ್ದು ಹೇಳಿಬಿಡ್ಬೇಕಲ್ಲ, ಒಳಗಿದ್ದದ್ದು ಹೇಳಿಬಿಡ್ಬೇಕಲ್ಲ, ಇಷ್ಟೇ, ಏನು ಇಲ್ಲ. 32 ಸಂಧಿ ಬೆಳಗ್ಗೆದ್ದು ನೀವು ಪಾರಾಯಣ ಮುಗಿಸ್ಬಿಡ್ಬೇಕು. ಮೂವತ್ತೆರಡು ಹೆಂಗ್ ಬರೋದೇ ಇಲ್ಲ, ನೀವು ಆಶ್ಚರ್ಯ ಪಡ್ತೀರೇನೋ. ಇರಲಿ, ಬಹಳ ಚಿಕ್ಕ ವಯಸ್ಸಿನವ್ರು ಯಾರು? ಲಾವಡ್ಗ ಬಿಟ್ಟು 35ಕ್ಕಿಂತ ಕಡಿಮೆ ಯಾರು? ಯಾರೂ ಇಲ್ಲ. 40ಕ್ಕಿಂತ ಕಡಿಮೆ ನೀವಿಬ್ಬರು ಇದ್ದೀರಷ್ಟೇ, ಇನ್ಯಾರಿಲ್ಲ. 40ಕ್ಕಿಂತ ಕಡಿಮೆ, 45ಕ್ಕಿಂತ ಕಡಿಮೆ ನೀವೊಬ್ಬರು ಇದ್ದೀರಾ? 45ಕ್ಕಿಂತ ಕಡಿಮೆ, 50ಕ್ಕಿಂತ ಕಡಿಮೆ ಎಲ್ಲ ಇದೆ. ಆದರೆ 35ಕ್ಕಿಂತ ಕಡಿಮೆ ಯಾರಿಲ್ಲಲ್ಲ. 20 ವರ್ಷದ ಹುಡುಗರು, ಹೆಣ್ಣುಡುಗಿಯರು ಎಲ್ಲರೂ ಕೂಡ ಬೆಳಿಗ್ಗೆದ್ದು 32 ಸಂಧಿ, ಬೆಳಿಗ್ಗೆ ಸ್ನಾನ ಮಾಡಿ ಚೂಟುಕ್ಕಾಗಿ ಎಲ್ಲ ಮುಗಿಸ್ಕೊಂಡು 32 ಸಂಧಿ ಅಂದು ಹೇಳ್ತಾರೆ. ಅದಕ್ಕೆ ಅವರ ನೆಂದ್ರೆ ನಿಮ್ಮಲ್ಲಿ ಬರುತ್ತೆ. ಅಲ್ಲ, ಏನಾಗುತ್ತೆ, ನಾವು ಅಂತ ಹೇಳಿದಾಗ ವೆರಿ ಗುಡ್ ಅಂತ ಹೇಳಿ ಗಿಫ್ಟ್ ಕೊಟ್ಟು ಬರ್ತೀವಿ, ನಾವ್ಯಾಕೆ ಆಗ್ಬಾರ್ದು? ಯಾರಿಗೋಸ್ಕರ ಒಳ್ಳೆ ಜನ್ಮ ಬಂದಿದೆ ಈ ಜನ್ಮದಲ್ಲಿ ನಮಗೆ ಇಂಥ ಕಂಠಪಾಠ ಆಗತ್ತ? 80 ಆಗಿಲ್ಲಲ್ಲ, ಆಗತ್ತೆ. ಪುಸ್ತಕ ನೋಡೇ ಓದ್ ಇಷ್ಟಮ್ಮ. ಈಗ ಬಾಯಿ ಪಾಠ ಮಾಡದೆ ನೋಡಿ ಹೇಳಬಹುದು, ಯಾರು ಇಲ್ಲ ಅಂದಿಲ್ಲ. ಆದರೆ ಹಾಗೆ ಮಾಡಿದರೆ ಎಲ್ಲಾ ಕೆಲಸ ನಿಂತು ಹೋಗುತ್ತೆ. ಇನ್ನೊಂದು, ನಿಮಗೆ ಪುಸ್ತಕ ಹಿಡ್ಕೊಂಡು ಕೂತ್ರೆ ಮನೆಯಲ್ಲಿ ಯಾರು ಬಿಡಲ್ಲ ನಿಮ್ಮನ್ನ. ಅದಲ್ಲದೆ ಕೆಲಸ ಮಾಡ್ತಾ ಪುಸ್ತಕ ಹಿಡ್ಕೊಂಡ ಅವ್ರು ಇರಿಟೇಷನ್ ಬರ್ತಾ ಇರುತ್ತೆ, ಅರ್ಧ ಪುಸ್ತಕ ನೋಡ್ತಾ ಪಡಿಸ್ತಾ ಇದ್ರೆ ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ಅದರಿಂದ ನಡೆಯಲ್ಲ. ಅದಕ್ಕೆ ಒಂದೇ ದಾರಿ ಏನು ಅಂದ್ರೆ, ಬಾಯಿ ಪಾಠ ಮಾಡಿಕೊಂಡಿದ್ರೆ ತಿರುಗಾಡ್ತಾ ಮಾಡ್ಕೊಂತ ಕೆಲಸ ಮಾಡ್ತಾ ಇರಬಹುದು, ಸರಸರ ಸರಸರ ಮಾಡ್ತಾ ಹೋಗ್ಬಹುದು. ಅದಕ್ಕೆ ನಾನು ಹೇಳಿದ್ದೀನಿ, 80 ನಿಮಗೆ, 80ಕ್ಕೆ ಅರಳು ಮರಳು ಶುರು ಆಗುತ್ತೆ. ಅಷ್ಟೇ ಅದೇ ಅಂದ್ರು, ಏಕಾದಶಿ ಮಾಡಿದಾಗ ಪರವಾಗಿಲ್ಲ, ದ್ವಾದಶಿ ಪಾಠ ಸರಿಯಾಗಿ ಪ್ರಕಾರ ಮಾಡಿ ಅಂತ. ಹೌದು, ಏಕಾದಶಿ ಮಾಡಿದ್ಮೇಲೆ ದ್ವಾದಶಿ ಸಕಾಲದಲ್ಲಿ ಪಾರಾಯಣ ಮಾಡಿದ್ರೆ ಎಲ್ಲಾ ಫಲ ಬರುತ್ತೆ. ಧಾರ ಏಕಾದಶಿ ಬಿಟ್ಟು ಅದನ್ನು ಮಾಡಿ ಸಾಕಲ್ಲ, ಎಲ್ಲ ಮಾಡಬೇಕು. ಅಂದರೆ ನೀವು 32 ಸಂಧಿ ಪೂರ್ಣವಾಗಿ ಹೇಳುವಾಗ ಮಧ್ಯದಲ್ಲಿ ಲೋಪ ಆಗಿರುತ್ತಲ್ಲ, ಆ ಲೋಪ ಪೂರ್ಣ ಮಾಡುವುದೇ ಸಂಧಿ ಮಾಲಾ ಸಂಧಿ ಅಷ್ಟೇ, ಇನ್ನೇನಿಲ್ಲ. ಹಾಗಂತ ಎಲ್ಲ ಬಿಡಿ ಅಂತ ಹೇಳಿಲ್ಲ, ಸರಿಯಾ? ಹಾಗಾದರೆ ಸಿಲೆಬಸ್ ಕೊಟ್ಟೆ ನಿಮಗಷ್ಟೇ, ಮಾಡಿ 32 ಸಂಧಿ. ನೀವು ಆದಷ್ಟು ಬೇಗ ಕಲ್ತ್ಕೊಳ್ಳಿ, ಬೇಕಾದ್ರೆ 32 ಸಂಧಿ ಪುಸ್ತಕ
ಇಲ್ಲ. ಮಧ್ಯಾಹ್ನ ಸಾಯಂಕಾಲ
ಬಾಯಿ
ಪಾಠ ಮಾಡಿ ಪ್ರಯತ್ನ ಮಾಡಿ, ಅಮ್ಮ ಬರುತ್ತೆ. ಯಾಕೆ ಬರಲ್ಲ? ಕೆಲವರಿಗೆ ಬಾಯಿಪಾಠ ಮಾಡೋದ್ರಲ್ಲಿ ಒಲುವುದಿಲ್ಲ, ಅಯ್ಯೋ ಯಾಕೆ ಮಾಡ್ಬೇಕು ಅಂತ. ಅದು ಮಾಡಿದರೆ ತುಂಬಾ ಸುಲಭ ಆಗುತ್ತೆ. ಖಂಡಿತ ಇದೆ, ಅದಕ್ಕೆ ಹೇಳ್ತಾ ಇದ್ದೇನೆ, ಅದಕ್ಕೆ ಇಂಟರ್ನೆಟ್ ಮುಂದೆ ಕೂತು ಹೇಳ್ತಾ ಇದ್ದೇನೆ. ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ದಾರೆ ಅದನ್ನ, ನಿಮ್ ಮಾತುಗಳೆಲ್ಲ ಕೇಳ್ತಾ ಇದ್ದಾರೆ, ನನ್ನ ಮಾತು ಕೇಳ್ತಾ ಇದ್ದಾರೆ, ಅವರು ತಯಾರಾಗ್ತಾ ಇದ್ದಾರೆ, ತುಂಬಾ ಜನ ಸಂತೋಷದಿಂದ ಕೇಳ್ತಾ ಇದ್ದಾರೆ. ಆದರೆ ಎಲ್ಲರಿಗೂ ಹೇಳೋದಿಷ್ಟೇ, 32 ಸಂಧಿ ಬೆಳಿಗ್ಗೆದ್ದು ನಿತ್ಯ ಹೇಳಿದಿರಾ, ನಿಮ್ ಕೆಲಸ ಆಗೋದ್ರೊಳಗೆ ಮಕ ಸುಳಾದಿ ಅಂತ ಚಿಂತನೆ ಬರುತ್ತೆ. ಸುಳಾದಿ ಹೇಳಬೇಕಾಗಿಲ್ಲ, ಒಳಗೆ ಲೋಕಗಳು ಎಲ್ಲ ಚಿಂತನೆ ಬಂದ್ಬಿಡುತ್ತೆ. ಹೌದಾ, ನಾನು ಚುಟುಕಾಗಿ ಬರಿಸಿದ ಷೋಡಶಿ ಚತುರ್ದಶಿ, ಅದು ಈಸಿ ಆಗ್ಬಿಡುತ್ತೆ, ಅಭ್ಯಾಸ ಆಗ್ಬಿಡುತ್ತೆ. ಇದೆಷ್ಟು ಇದು ಬಂದ್ಬಿಟ್ರೆ ಸಾಕು, ಒಂದು ಹಂತಕ್ಕೆ ನೀವು ಬಂದಂತ ಆಗುತ್ತೆ. ಷೋಡಶಿ ಚತುರ್ದಶಿ ಮಕಸುಳಾರಿ ಅಭಿಧಾಮಸ್ತಾರ, ಒಂದ್ಸಲ ತಿರುಗಿ ನೋಡ್ಕೊಂಡ್ರೆ ನಿಮಗೆ ಆಶ್ಚರ್ಯ ಆಗುತ್ತಲ್ಲ. ಮಕಸುಳಾರಿ ಬರ್ತಾ ಇದೆ, ಷೋಡಶಿ ಆಗ್ತಾ ಇದೆ, ಚತುರ್ದಶಿ ಆಗ್ತಾ ಇದೆ, ಮೊದಲು ಅಪ್ಪಾ ಅಂದ್ರೆ ಈಗ ಅದು ಆಗ್ತಾ ಇದೆ. ಅಭ್ಯಾಸಂ ಕೋಸು ವಿದ್ಯೆ, ಹೌದಲ್ಲೋ? ಚೆನ್ನಾಗಿ ಅಭ್ಯಾಸ ಮಾಡ್ತಾ ಬಂದ್ರೆ ತಾನಾಗಿ ಬರುತ್ತೆ. ಅಷ್ಟೇ ಅಲ್ಲ, ಒಂದು ಸಲ ಹೇಳಿ ಮುಗಿಸಿ ನಂತರ ಬಿಡುವಿದ್ದಾಗೆಲ್ಲ ತಿರುಗಾಡ್ತಾ ಓಡಾಡ್ತಾ ಆ ಚಿಂತನೆ ಮಾಡ್ತಾ ಹೋಗಿ, ಅರ್ಥ ಚಿಂತನೆ ಮಾಡ್ತಾ ಹೋಗಿ. ಹೇಳೋ ಕಾಲಕ್ಕೂ ಅರ್ಥ ಚಿಂತನೆ ಮಾಡಿ ಆದಷ್ಟು, ಯಾಕಂದ್ರೆ ಓಡ್ತಾ ಇರ್ತೀರಿ. ಆದರೆ ಕೂತಾಗ ಯಾವುದೋ ತಲೆ ಹರಿತಿದ್ದಿಲ್ಲ ಹಂಗೆ, ಚೆನ್ನಾಗಿ ಇದನ್ನೇ ಗುರಿ ಇರಲಿ. ನಾನು ಕೊಟ್ಟದ್ದು ಸ್ವಲ್ಪವೇ ಸಮಯ ದೇವ, ಅದ್ರ ಅರ್ಧ ಕಾಲ ಕಳೆದು ಹೋಯ್ತು, ಹೇಗೆಯೋ ಕಳೆದು ಹೋಯ್ತು. ಇನ್ನ ಈ ಅರ್ಧ ಆದರೂ ಸ್ವಲ್ಪ ಸರಿಯಾಗಿ ಬಳಸ್ಕೋಬೇಕು. ಇನ್ನಾ ಮಿಕ್ಕದ್ರಲ್ಲಿ ಬಿದ್ದಿದ್ರೆ ಯಾವಾಗ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ, ಎಷ್ಟು ಅಪಮೃತ್ಯು ಕಾದುಕೊಂಡಿದೆಯೋ ಗೊತ್ತಿಲ್ಲ, ಏನೇನ್ ಕಾದುಕೊಂಡಿದೆಯೋ ಗೊತ್ತಿಲ್ಲ. ಅದು ಪರಿಹಾರ ಮಾಡುವುದು ಇದೊಂದೇ ಮಾರ್ಗ ಅಂತ ಮಾಡಿಕೊಂಡ್ರೆ ಅದು ಬೇಸರ ಬರ್ತಾ ಇರುತ್ತೆ. ಮಾಡೋ ಕಾಲಕ್ಕೆ ಸಾಕಪ್ಪ ಏನ್ ಮಾಡ್ತೀಯಾ ಅಂತ ಹೇಳಿ ಆಗ ಚೂರು ಪಕ್ಕದಲ್ಲಿ ಯಾರಾದ್ರೂ ಚೂರು ಪಂಪ್ ಹೊಡೆಯೋದಿರ್ಬೇಕು, ಆ ಸರಿ ಹೋಗುತ್ತೆ. ಇಲ್ಲ ಸೆಲ್ಫ್ ಬೂಸ್ಟಪ್ ನಾವೇ ಮಾಡ್ಕೋಬೇಕು. ಯಾಕೆ ಮಾಡ್ತಾ ಇದ್ದೀವಿ ಎಂಬುದು ಎಚ್ಚರ ತಂದುಕೊಂಡ್ರೆ ಸಾಕು ಬರುತ್ತೆ. ಸರಿ, ಹಾಗಾದರೆ ವಿಭೂತಿ ಸಂಧಿಯನ್ನ ಹೇಳ್ತಾ ಇದ್ದಾರೆ.
ಶ್ರೀ ತರುಣಿ ವಲ್ಲಭನ
ಪರಮ ವಿಭೂತಿ ರೂಪವ ಕಂಡಲ್ಲಿ ಈ ತೆರದಿ ಚಿಂತಿಸುತ್ತಾ ನೋಡು ಮನದಲ್ಲಿ ನೋಡು ಸಂಭ್ರಮದಿ ನೀತ ಸಾಧಾರಣ ವಿಶೇಷ ಸಜಾತಿ ನೈಜ ಆಹಿತವು ಸಹಜ ವಿಜಾತಿ ಖಂಡ ಅಖಂಡ ಬಗೆಗಳ ನರಿತು ಬುಧರಿಂದ. ಇಲ್ಲಿ ಹೇಳ್ತಾರೆ ಶ್ರೀ ತರುಣಿ ವಲ್ಲಭನ ಅಂದು. ಶ್ರೀ ಅಂದ್ರೆ ಜ್ಞಾನ, ಶ್ರೀ ಅಂದ್ರೆ ಸಂಪತ್ತು, ಶ್ರೀ ಅಂತ ಹೇಳಿದರೆ ಇಂದ್ರಿಯಗಳು, ಇದಕ್ಕೆಲ್ಲ ಕೂಡ ನಿಯಾಮಕಳಾದವಳು ಲಕ್ಷ್ಮೀದೇವಿ, ಆಕೆಗೂ ನಿಯಾಮಕನಾದವ ಶ್ರೀಹರಿ. ಅದಕ್ಕೆ ಶ್ರೀ ತರುಣಿ ವಲ್ಲವನ ಪರಮ ವಿಭೂತಿ ರೂಪವ ಅಂದ್ರು. ಪರಮ ಅಂದ್ರೆ ಶ್ರೇಷ್ಠವಾಗಿರತಕ್ಕಂಥ ವಿಭೂತಿ ರೂಪ. ಆ ವಿಭೂತಿ ರೂಪವನ್ನ ವಿಭೂತಿ ಯೋಗದಲ್ಲಿ ಇಲ್ಲಿದ್ದೇನೆ ಅಂತ ಹೇಳಿದ್ರಲ್ಲ, ಅದಲ್ಲದೆ ವಿಶೇಷಗಳೆಲ್ಲ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳಿದ್ದನ್ನೇ ವಿಸ್ತಾರ ಮಾಡ್ತಾ ಇದ್ದಾರೆ ದಾಸರಾಯರು. ಕಂಡ ಕಂಡಲ್ಲಿ ಇಲ್ಲಿ ಪರಮ ವಿಭೂತಿ ರೂಪವ ಚಿಂತಿಸುತ್ತಾ ಅಂದ್ರೆ ಪುಸ್ತಕ ಹಿಡ್ಕೊಂಡು ಸರ 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 ಹೇಳ್ತಾ ಹೋಗ್ತೀವಿ. ಹಾಗಲ್ಲ, ನಿಮ್ ಕೊಟ್ಟ ಸಿಲೆಬಸ್ ಎಲ್ಲಿ ಅಂತ ಹೇಳಿದರೆ ಒಂದು ಸಲ 32 ಸಂದ ಹೇಳಿ ಮುಗಿಸಿಬಿಡಿ, ಹೇಳತಾ ಅರ್ಥ ಚಿಂತನೆ ಮಾಡ್ತಾ ಮುಗಿಸಿಬಿಡಿ, ನಂತರ ಚೂರು ಚೂರು ಒಂದೊಂದು ಇಟ್ಟುಕೊಂಡು ಆಗಾಗ ಚಿಂತನೆ ಮಾಡ್ತಾ ಹೋಗ್ಬಿಡಿ. ಈ ವಿಭೂತಿ ರೂಪ ಎಲ್ಲೆಲ್ಲಿ ಕಾಣುತ್ತಾ ಬರುತ್ತೆ ಅಲ್ಲಲ್ಲಿ ದೇವರಿಗೆ ಕೈ ಮುಗಿಯೋದು ದೊಡ್ಡ ಸಾಧನೆ, ಅದು ಮಾಡಬೇಕು. ಕಂಡ ಕಂಡಲ್ಲಿ ಅದನ್ನ ಹೇಳ್ತಾರೆ ಶ್ರೀ ತರುಣಿ ವಲ್ಲಭನ ಪರಮ ವಿಭೂತಿ ರೂಪವ. ಪರಮ ಅಂದ್ರೆ ಅತ್ಯಂತ ಶ್ರೇಷ್ಠ, ಆ ಶ್ರೇಷ್ಠವಾಗಿರತಕ್ಕಂಥ ವಿಭೂತಿ ರೂಪವನ್ನ ಕಂಡ ಕಂಡಲ್ಲಿ ನೀವು ಎಲ್ಲೆಲ್ಲಿ ಎಲ್ಲೆಲ್ಲಿ ಕಂಡ ಕಂಡಲ್ಲಿ ಅಂದ್ರೆ ಕಂಡಲ್ಲಿ ಪ್ಲಸ್ ಕಂಡಲ್ಲಿ ಕಂಡ ಕಂಡಲ್ಲಿ ಅಂದ್ರೆ ನಾವು ಎಲ್ಲೆಲ್ಲಿ ನೋಡೋದು ಕಂಡಲ್ಲಿ ಅಂತ ಹೇಳಿದ್ರೆ ಸಾಕಾಗ್ತಿತ್ತಲ್ಲ, ಕಂಡಲ್ಲಿ ನೋಡ್ರಿ ಎಲ್ಲಾ ಕಡೆಯಿಂದ ಶಬ್ದ ಬರುತ್ತೆ. ಕಂಡ ಕಂಡಲ್ಲಿ ಅಂದ್ರೆ ದೇವರು ತಾನು ನೋಡಿ ನೋಡಿಸಿದಾಗ ಅಂತ. ಅಂದ್ರೆ ಪ್ರತಿ ಸಲ ಕೂಡ ನೋಡ್ತಾ ಇರ್ತೀವಿ, ಅದೇ ನೋಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಇದ್ದಕ್ಕಿದ್ದಂತೆ ಅಲ್ಲೋ ಈ ದೇವರು ಹೀಗಿದ್ದಾರಲ್ಲ ಅಂತ ಹೊಳೆಯಿತು, ಅದು ಕಂಡ ಕಂಡಲ್ಲಿ. ದೇವರು ನಮಗೆ ಅನುಗ್ರಹ ಪೂರ್ವಕವಾಗಿ ತೋರಿ ತೋರಿಸಿದಾಗ ಅಂತ ಅರ್ಥ. ಆ ತೋರಿ ತೋರಿಸಿದಾಗ ಈ ತರದಿ ಚಿಂತಿಸುತ್ತ ಅಂದ್ರು. ಈ ಅಂತ ಹೇಳಿದರೆ ಮುಂದೆ ಹೇಳುವ ರೀತಿಯಲ್ಲಿ ಅಂತ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಈ ತರದಿ ಅಂತ ಹೇಳಿದ್ರೆ ಮುಂದೆ ಹೇಳುವುದನ್ನ ಈ ತರದಿ ಅಂದ್ರೆ ಮುಂದೆ ಹೇಳುವ ತರದಿ ಅಂತ ಹೇಳ್ಬೇಕಪ್ಪ. ಮುಂದೆ ಹೇಳುವ ತರದಿ ಈ ತರದಿ ಅಂದ್ರೆ ಮೊದಲೇ ಹೇಳಿದ್ರೆ ನೋಡಪ್ಪ ಈ ತರ ಮಾಡು ಅಂತ ಹೇಳೋದು. ಈ ತರದಿ ಅಂತ ಹೇಳಿದ್ರೆ ನಾ ಏನೇ ಶುರುವೇ ಮಾಡಲಿಲ್ಲ. ಮತ್ತೆ ಈ ತರದಿ ಅಂತ ಹೇಳಿದರೆ ಅರ್ಥ ಹಿಂದೆ ಸಂಧಿಯಲ್ಲಿ ಹೇಳಿದ್ವಲ್ಲ, ಹಿಂದೆ ಸಂಧಿಯಲ್ಲಿ ಹೇಳಿದ್ವಲ್ಲ ಏನು, ಸರ್ವತ್ರ ಭಗವಂತನೇ ನಿಂತು ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಚಿಂತನೆಯ ಪೂರ್ವಕ ಈ ತೆರದಿ, ಮುಂದೆ ಹೇಳುವ ತೆರದಿ ಎರಡು ಬಂತಲ್ಲಿ. ಈ ತೆರದಿ ಅಂತ ಹೇಳಿದ್ರೆ ಹಿಂದೆ ಹೇಳಿದ ಭಗವಂತನೇ ಸ್ವತಂತ್ರ, ನಾನು ಅಸ್ವತಂತ್ರ, ಅವನೇ ಮಾಡಿ ಮಾಡಿಸುವುದು, ನಾನು ಪರಾಧೀನಕರ್ತ. ಈ ತೆರದಿ ಈ ಚಿಂತನೆಯಿಂದ ಮನದಲ್ಲಿ ಚಿಂತಿಸುತ್ತ, ಮನದಲ್ಲಿ ಚಿಂತನೆ ಮಾಡಪ್ಪ. ಮುಂದೇನು ನೋಡು ಸಂಭ್ರಮದಿ ಅಂದ್ರು. ಆ ಶಬ್ದ ತುಂಬಾ ಆಳವಾಗಿದೆ ಇಲ್ಲಿ. ಮನದಲ್ಲಿ ನೋಡು ಸಂಭ್ರಮದಿ ಅಂತ ಒಂದನ್ವಯ, ಮನದಲ್ಲಿ ಚಿಂತಿಸುತ್ತ ನೋಡು ಸಂಭ್ರಮದಿ ಅಂತ ಇನ್ನೊಂದು. ಇದೇನಿದು ಅಂದ್ರೆ, ದೇವರು ಇಲ್ಲಿದ್ದಾರೆ ಅಲ್ಲಿದ್ದಾರೆ ಅಲ್ಲಿದ್ದಾರೆ ಅಂತ ಚಿಂತನೆ ಮಾಡು. ಇದು ಮನದಲ್ಲಿ ಚಿಂತಿಸುತ್ತ ಹಾಗೆ ಹೇಳ್ತಾ ಇದ್ದಾರೆ. ಮನದಲ್ಲಿ ನೋಡು ಹೇಳ್ತಾರೆ, ಮನದಲ್ಲಿ ನೋಡು ಅಂತ ಹೇಳಿದರೆ ನೋಡೋದು ಅಂದ್ರೆ ಏನು? ದೇವರನ್ನು ನೋಡು, ಕಾಣಿಸ್ತಾನ ಕಾಣಿಸೋದಿಲ್ಲ. ಮತ್ತೆ ನೋಡು ಅಂದ್ರಲ್ಲ ಅಂದ್ರೆ, ನೋಡು ಅಂದ್ರೆ ಅನುಭವಕ್ಕೆ ತಂದುಕೊಳ್ಳಯ್ಯ, ಅವನಿದ್ದಾನೆ ಅವನಿದ್ದಾನೆ ಅಂತ. ಅದು ಹೇಗ್ರಿ ತರಬೇಕು, ನಮ್ಗೆ ಅರ್ಥವೇ ಆಗಲ್ಲ. ಯಾವಾಗ ಮರೆತೇ ಹೋಗಿರ್ತೀವಿ ನಾವು, ದೇವರಿದ್ದಾರೆ ಎಂಬುದು ಮರೆತು ಹೋಗಿರ್ತೀವಿ. ಮತ್ತೆ ಆ ದೇವರಿದ್ದಾರೆ ಇದ್ದಾರೆ ಎಂಬುದು ನಮ್ಮ ಪಕ್ಕದಲ್ಲೇ ಅವನಿದ್ದಾನೆ ಎಂಬ ಆ ಸೆನ್ಸ್, ಆ ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ತತ್ತರಿ ನೋಡ್ತೀವಲ್ಲ ಆ ತರ, ನಮ್ ಜೊತೆಗೆ ಇದ್ದಾನೆ ಜೊತೆಗೆ ಇದ್ದಾನೆ ಎಂಬ ಭಾವನೆ ನಮ್ಮಲ್ಲಿ ಯಾವ್ದು ಹೇಗ್ ಬರುತ್ತೆ, ಅದ್ರ ಟೆಕ್ನಿಕ್ ಏನಾದ್ರೂ ಇದೆಯಾ ಅಂದ್ರೆ, ಹೇಳ್ತಾರೆ ನಮ್ಮ ಸೈಜು ನೆನಪಿಟ್ಟುಕೊಂಡ್ರೆ ಸದಾ ಕಾಲ ನಾವು ಎಷ್ಟು ಸೈಜಲ್ಲಿರ್ತೇವೆ ನಾವು ಅಸ್ವತಂತ್ರರು, ಈ ಎರಡೂ ನೆನಪಿಟ್ಟುಕೊಂಡ್ರೆ ಭಗವಂತನ ನೆನಪು ತಾನಾಗಿ ತಾನಾಗಿ ಬರ್ತಾ ಬರುತ್ತೆ. ನಮ್ ಸೈಜ್ ಎಷ್ಟು ಗೊತ್ತು, ಕೂದಲೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರೊಳು ಒಂದನು ಶತವಿಭಾಗವ ಗೈಯಲು ಎನಿತಿಹುದು ಅನಿತಿಹುದು ಜೀವ ಪರಮಾಣು. ಇಷ್ಟು ನಾವು ಈ ಶರೀರ ಹೊತ್ತುಕೊಂಡು ತಿರುಗ್ಲಿಕ್ಕಾಗುತ್ತಾ ಆಗಲ್ಲ ಗೊತ್ತು. ಆದ್ರೆ ಆ ಸೈಜ್ ನೆನಪಾಗ್ತಾ ಇದೆಯಾ ಇಲ್ಲ? ಪ್ರವಚನಕ್ಕೆ ಬರುವಾಗ ಅಪ್ಪ ಈ ಸೈಜಲ್ಲಿ ಇದ್ದೇನೆ ಅಂತ ಕೂಡಲೇ ಥಟ್ ಅಂತ ನೆನಪಾಗೋದೇನು, ಈ ಶರೀರ ಹೊತ್ಕೊಂಡು ಹೋಗ್ಲಿಕ್ಕಾಗುತ್ತಾ ಅಂತ ಕ್ವಶ್ಚನ್. ಮತ್ತ ಇಮ್ಮಿಡಿಯೇಟ್ ಆನ್ಸರ್ ಏನು, ಈ ಆಕಾರದಲ್ಲಿ ಸ್ವಾಮಿಯೇ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ ಫೀಲಿಂಗ್ ಬರುತ್ತೆ ನೋಡಿ, ನೀವು ನನ್ನ ಸೈಜ್ ಇಷ್ಟು ಅಂತ ಅಂದುಕೊಂಡು ಮರ್ತೋಗ್ಬೇಡಿ. ಅದಂಗೆ ಅಂದ್ಕೊಳ್ತಾ ಇದ್ರೆ ಏನಾಗ್ತದಂದ್ರೆ, ಹೋಗ್ತಾ ಇದ್ರೆ ನಾನೇನು ಅನ್ಸ್ ಹೋಗ್ತಾ ಇರೋದು ಅಂತ ಡೌಟ್ ಬರುತ್ತೆ ಮನಸ್ಸಿಗೆ. ಹಾಗೆ ನಿಮ್ಮನ್ನು ನೋಡ್ಕೊಳ್ಳಿ, ಎಲ್ಲರೂ ನೋಡ್ತಾ ಬನ್ನಿ, ನೋಡಿದಾಗ ಹಾಗಾದ್ರೆ ಇದು ಹೇಗ್ ಹೋಗ್ತಾ ಇದೆ, ನಾನೇನು ಒಳಕೋತಿದ್ದೇನಲ್ಲ, ಹಾಗಾದ್ರೆ ಹೇಗ್ ಹೋಗ್ತಾ ಇದೆ ಇದು? ಹಾ, ಹೋಗ್ತಾ ಇದೆ ಅಂದ್ರೆ ಸ್ವಾಮಿ ಇರಲೇಬೇಕು, ಇಲ್ಲದಿದ್ರೆ ಇದು ಹೋಗಲ್ಲ ಅಂದ್ರೆ, ನನ್ನ ಸುತ್ತ ನೀನು ಕರ್ಕೊಂಡು ಹೋಗ್ತಾ ಇದ್ದೀಯಾ ಅಂಬೋದು ಮನಸ್ಸಿಗೆ ಬರ್ತಾ 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 ಬರುತ್ತೆ. ಹಾಗಾದ್ರೆ ಎರಡು ಖಚಿತವಾಗಿ ನೆನಪಿರಬೇಕು, ನಾನು ಸ್ವತಂತ್ರ ಅಂತ ನೆನಪಿರಬೇಕು, ನಮ್ಮ ಸೈಜ್ ಎಷ್ಟು ಅಂತ ಚೆನ್ನಾಗಿ ನೆನಪಿದ್ರೆ ದೇವರೇ ಮಾಡಿಸ್ತಾ ಇದ್ದಾರೆ ಎಂಬುದು ಯಾವಾಗ್ಲೂ ಪುಟ್ಟಿದ್ದು ಬರ್ತಾನೆ ಇರುತ್ತೆ. ಅದು ನಾವು ತಿಳ್ಕೊಂಡಿರ್ತೀವಿ, ಪ್ರಾಕ್ಟಿಕಲ್ಲಿ ಅಪ್ಲೈ ಮಾಡಲ್ಲ. ಸದಾ ಚಿಂತನೆ ಮಾಡಬೇಕದನ್ನ ಎಂಬ ಸಿಲಬಸ್ಸೇ ಗೊತ್ತಿಲ್ಲ ನಮಗೆ. ಒಂದ್ಸಲ ನೆನದು ಮುಗಿದ್ರೆ ಸಾಕು, ನಮ್ ಜೀವನ ಸಾರ್ಥಕ, ನಮ್ ಯೋಗ್ಯತೆ ಇಷ್ಟೇ ಅಂತ ನಾವೇ ಫಿಕ್ಸ್ ಮಾಡಿರ್ತೀವಿ ಅದನ್ನ. ಅದನ್ನ ದೇವತೆಗಳಿದ್ರಿ ನಮ್ದಲ್ಲ ಅದಕ್ಕೆ ಅಂಥೇಳಿ ನಾವೇ ಫಿಕ್ಸ್ ಮಾಡಿಕೊಂಡು ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಕೂಡ್ಲಿಕ್ಕೆ ಅಭ್ಯಾಸ ಅಲ್ವಾ. ಅದನ್ನ ಹೇಳ್ತಾ ಇದ್ದಾರೆ, ಮನದಲ್ಲಿ ನೋಡು ಸಂಭ್ರಮದಿ. ಎರಡು ರೀತಿ ನೋಡ್ಬೋದು, ಹೊರ ಕಾಣತನ ಕಾಣಲ್ಲ, ಆದರೆ ಮನದಲ್ಲಿ ನೋಡು ಅಂದ್ರೆ ಅವನನ್ನ ಎಲ್ಲಾರ ಸುತ್ತು ಎಲ್ಲಾ ಪದಾರ್ಥದ ಸುತ್ತು ಇವನಿದ್ದಾನೆ 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 ಅಂತ ಆ ಭಾವನೆಯಿಂದ ನೋಡಯ್ಯ. ಅಲ್ಲಿ ಯಾವ ಯಾವ ಬಗೆಗಳಿವೆ ಅಂದ್ರು, ನೀತ ಸಾಧಾರಣ ವಿಶೇಷ ಅಂತ ಈ ರೀತಿ ಬಗೆಗಳು ಹೇಳ್ತಾ ಇದ್ದಾರೆ. ನೀತ ಅಂದ್ರೆ ಯಾವುದು ಹೇಳ್ತಾರೆ, ಮತ್ಸ್ಯಾದಿ ಚೇತನ, ಮೀನು ಮೊದಲಾದ ಎಲ್ಲಾ ಚೇತನ ರಾಶಿಯಲ್ಲಿ ಇರುವಂತ ಒಳಗೆ ನಿಂತ ರೂಪವನ್ನ ನೀತ ಅಂತ ಕರೀತಾರೆ. ಸರಿ, ನಂತರ ಸಾಧಾರಣ ಅಂದ್ರೆ ಹೇಳ್ತಾರೆ ನೋಡಿ, ಇರೋದೇ ಎರಡು, ದೇವ ಬಿಟ್ರೆ ಜೀವ ಜಡ, ಲಕ್ಷ್ಮೀದೇವಿ ಬಿಡಿ, ಜೀವ ಜಡ ಎರಡು. ಈ ಜೀವ ಜಡಗಳಲ್ಲಿ ಜೀವದಲ್ಲಿರೋ ರೂಪಕ್ಕೆ ಹೆಸರು ನೀತ ಅಂತ, ಅದು ಸಪರೇಟ್, ಜೀವನಲ್ಲೇ ಸಪರೇಟ್ ಆಗಿರೋದು. ಆದರೆ ಜಡ ಜೀವ ಇಬ್ಬರಲ್ಲಿ ಕಾಮನ್ ಆಗಿರೋ ರೂಪ ಒಂದಿದೆ, ಅದು ಸಾಧಾರಣ ಕಾಮನ್ ಸಾಧಾರಣ, ಇದು ನೀತ ಅಂದ್ರೆ ವಿಶೇಷ ಅಂತ. ಚೇತನ ರಾಶಿಯಲ್ಲಿರುವ ರೂಪಕ್ಕೆ ಭಗವದ್ ರೂಪಕ್ಕೆ ಹೆಸರು ನೀತ. ನಮ್ಮೆಲ್ಲರಲ್ಲಿ ನಿಂತದ್ದು ಬ್ಯಾಕ್ಟೀರಿಯಾ ಮೊದಲುಕೊಂಡು ಎಲ್ಲಾ ಚೇತನಗಳಲ್ಲಿ ನಿಂತ ರೂಪಕ್ಕೆ ನೀತ ಅಂತ ಹೆಸರು. ಹಾಗೆ ನಮ್ಮಲ್ಲೂ ಸಾಧಾರಣನೂ ಇದೆ, ಸಾಧಾರಣನೂ ಇದೆ, ಪದಾರ್ಥದಲ್ಲೂ ಇದೆ, ನಮ್ಮಲ್ಲೂ ಇದೆ. ಅದು ಸಾಧಾರಣ ರೂಪ. ನೋಡಿ, ಜಡಕ್ಕೂ ನಮಗೂ ಡಿಫರೆನ್ಸ್ ಇದೆ, ಹೌದಾ? ಅದರ ಕಾಮನ್ ಫ್ಯಾಕ್ಟರ್ಸ್ ಇವೆಯಾ? ಕಾಮನ್ ಫ್ಯಾಕ್ಟರ್ಸ್ ಇವೆಯಾ ಒಂದು ಹೇಳಿ. ಅಲ್ಲಿ ಪಂಚಭೂತಗಳು, ಇಲ್ಲಿ ಪಂಚಭೂತಗಳು, ಅದು ಜಡವೇ ಇಲ್ಲಿ ಜಡವೇ, ಹೌದಾ? ತತ್ವಗಳು, ಅದು ಜಡವೇ ಇಲ್ಲಿ ಜಡವೇ, ಮನಸ್ಸು ಜಡವೇ, ರಕ್ತ ಮಾಂಸ ಎಲ್ಲ ಜಡವೇ. ಆದ್ದರಿಂದ ಈ ಶರೀರ ಏನಿದೆ, ಈ ಶರೀರ ತುಂಬಾ ಇದೆ ಜಡವೇ. ಆದ್ದರಿಂದ ಯದ್ಯಪಿ ಅದು ಜಡವೇ, ಇದು ಜಡವೇ, ಇವು ಎರಡರಲ್ಲೂ ಕೂಡ ಕಾಮನ್ ಫ್ಯಾಕ್ಟರ್ ಜಡತ್ವ ಇದೆಯಾ? ಜಡತ್ವ ಎಂಬುದಿದೆಯಾ? ಸರಿಯಪ್ಪ, ಅದಲ್ರಿ, ಈ ಶರೀರ ಜಡದಲ್ಲಿ ಸೇರಿತು. ಜೀವ ಅಂತ ಸಪರೇಟ್ ಮಾಡಿದಾಗ, ಜೀವ ಜಡ ಅಂದಾಗ ಶರೀರ ಸಹಿತ ಹೋಗಿಬಿಡ್ತು. ಆದ ಕಾರಣ ಜೀವನಿಗೂ ಮತ್ತು ಜಡಕ್ಕೂ ಕಾಮನ್ ಫ್ಯಾಕ್ಟರ್ ಯಾವುದು? ಜೀವಕ್ಕೂ ಜಡಕ್ಕೂ ಕಾಮನ್ ಫ್ಯಾಕ್ಟರ್ ಯಾವುದು? ಶರೀರ ಇಲ್ಲದ ಜೀವ, ಸ್ವರೂಪ ದೇಹದಲ್ಲಿ ಮಾತ್ರ ನಿಂತ ಜೀವ,
ಪರಮಾತ್ಮ
ಅಸ್ವಾತಂತ್ರ್ಯ. ಇದು ಅಸ್ವತಂತ್ರ, ಅದು ಅಸ್ವತಂತ್ರ, ಹೌದಾ? ಸರಿ. ಎರಡನೇದು, ಇದು ದ್ರವ್ಯ, ಆನಂದ ಜ್ಞಾನದಿಂದ ಕೂಡಿಕೊಂಡದ್ದು, ಅದು ದ್ರವ್ಯ. ಹಾಗೆ ಕೆಲವು ಕೆಲವೆಲ್ಲ ಕಾಮನ್ ಫ್ಯಾಕ್ಟರ್ಸ್ ಬಂತು. ಹಾಗಾದರೆ ಇನ್ನೊಂದು ಜಡ, ಅದು ಇರುತ್ತೆ, ಚೇತನ ಅದು ಇದೆ, ಎಕ್ಸಿಸ್ಟೆನ್ಸ್ ಅಸ್ತಿತ್ವ, ಅಸ್ತಿತ್ವ ವಿಷಯದಲ್ಲಿ ಅದು ಇದೆ, ಇದು ಇದೆ. ಇಲ್ಲಿ ಅಸ್ತಿತ್ವ ಇದೆ, ಅಸ್ತಿತ್ವ ಇದೆ ಅಂದರೆ ಆ ಇದ್ದ ಅಸ್ತಿತ್ವವನ್ನ ನೆರೆಗೊಳಿಸುವ ಭಗವದ್ ರೂಪ ಇರಬೇಕಾ? ಇಷ್ಟು ಅರ್ಥ ಮಾಡಿಕೊಳ್ಳಿಕ್ಕೆ. ಇವರು ಇದ್ದಾರೆ, ಅದು ಇದೆ, ಇವರು ಇರಲಿಕ್ಕೆ, ಅದು ಇರಲಿಕ್ಕೆ, ದೇವರ ಇರಿಸುವ ರೂಪ ಒಂದಿರಬೇಕಲ್ಲ. ಇರಿಸೋದು ಒಂದು ಎರಡು ಅರ್ಥ, ತಿಳಿಯೋದೊಂದು ಒಂದು ಅರ್ಥ, ಒಂದು ಇರ್ಲಿಕ್ಕೆ ಬಿಡೋದು ಅಂತ, ಹೌದಲ್ಲ? ಇಲ್ಲ, ಎಲ್ಲರನ್ನ ಇರಲಿಕ್ಕೆ ಅನುಕೂಲ ಮಾಡಿಕೊಳ್ಳುವ ರೂಪ ಒಂದಿದೆಯಲ್ಲ, ಆ ರೂಪ ಜೀವನಲ್ಲೂ ಇದೆ, ಜಡದಲ್ಲೂ ಇದೆ, ಕಾಮನ್. ಅದನ್ನೇ ಸಾಧಾರಣ ರೂಪ ಅಂದ್ರು. ಅಸ್ತಿತ್ವ ಕೊಡತಕ್ಕ ರೂಪ ಅಸ್ತಿ ಇದೆ, ಅಸ್ತಿತ್ವ. ಆ ಅಸ್ತಿತ್ವ ಅಂದ್ರೆ ಇರುವಿಕೆ ಎಂಬ ಧರ್ಮ. ಇತ್ವ ಅಂತ ಬರುತ್ತೆ ನೋಡಿ, ಮನುಷ್ಯ, ಮನುಷ್ಯತ್ವ, ಅಶ್ವ, ಅಶ್ವತ್ವ, ಹೌದಾ? ಹಾಗೆ ಅಲ್ಲಲ್ಲಿರುವ ಧರ್ಮಗಳನ್ನ ತ್ವ ಅಂತ ಹೇಳಿ ಸೇರಿಸಿ ಹೇಳ್ತಾರೆ. ಹಾಗಾದರೆ ಇಲ್ಲಿರತಕ್ಕ ಮನುಷ್ಯನಲ್ಲಿ ಅಂದ್ರೆ ಜೀವನಲ್ಲಿ ಮತ್ತು ಜಡದಲ್ಲಿ ಇರುವ ಧರ್ಮ ಯಾವುದು? ಅಸ್ತಿತ್ವ. ಆ ಅಸ್ತಿತ್ವ ಎಂಬ ಧರ್ಮ ಕೊಡತಕ್ಕ ಭಗವದ್ ರೂಪ ಇರಬೇಕಾ? ಅಲ್ಲಿ ಇರಬೇಕು, ಅದು ಕಾಮನ್ ಅಂದ್ರೆ ಸಾಧಾರಣ. ಆದರೆ ಈ ಜೀವನಲ್ಲಿ ಪ್ರತ್ಯೇಕ ಚೈತನ್ಯ ಕೂತಿದೆ, ಆ ಚೈತನ್ಯದಿಂದ ಅವನನ್ನ ಕೆಲಸ ಮಾಡಿಸುವ ಭಗವದ್ ರೂಪಕ್ಕೆ ಸರಿ ಅನ್ನೋದು ನೀತ ಅಂದ್ರು. ಇದು ಡಿಫರೆನ್ಸ್. ನೀತ ಅಂದ್ರೆ ಚೇತನ ಅಂತರ್ಗತ ಭಗವದ್ ರೂಪಕ್ಕೆ ನೀತ. ಚೇತನ ಅಚೇತನ ಎರಡರಲ್ಲೂ ನಿಂತು ಅಸ್ತಿತ್ವಪ್ರದವಾದ್ದು ಸಾಧಾರಣ ಅಂದ್ರು. ನೀತ ಸಾಧಾರಣ ಆಯಿತು. ಇನ್ನು ವಿಶೇಷ ಅಂದ್ರೆ ಏನು? ಇದರಲ್ಲೂ ಕೂಡ ಇವಾಗ ಜಡ ಚೇತನ ಅಂತ ಎರಡು ವರ್ಗ ಮಾಡಿದ್ರು. ಈ ಚೇತನದಲ್ಲೂ ಕೂಡ ದೇವತೆಗಳು, ಮನುಷ್ಯರು, ದೈತ್ಯರು ಅಂತ ಈ ತರ ಬಂದರಲ್ಲ, ಅದರಲ್ಲಿ ಭಗವಂತನ ರೂಪ ಹೆಚ್ಚಿಗೆ ಇರೋದು ಕಾಮನ್ ಆಗಿ. ಈ ಮೂವರಲ್ಲಿ ಯಾರಲ್ಲಿ ಜಾಸ್ತಿ? ಒಬ್ಬೊಬ್ಬರಲ್ಲಿ ಅಂತಲ್ಲ, ಗುಂಪಿನಲ್ಲಿ ದೇವತೆಗಳಲ್ಲಿ ಜಾಸ್ತಿ. ಜಡಕ್ಕಿಂತ ಚೇತನದಲ್ಲಿ ಜಾಸ್ತಿ, ಜಡಕ್ಕಿಂತ ಚೇತನದಲ್ಲಿ ಜಾಸ್ತಿ, ಚೇತನದಲ್ಲೂ ದೇವತೆಗಳಲ್ಲಿ ಜಾಸ್ತಿ. ಆ ಜಾಸ್ತಿ ಇರುವುದನ್ನೇ ವಿಶೇಷ. ಹಾಗಾದರೆ ಪ್ರಾಕ್ಟಿಕಲ್ಲಿ ಹೇಗೆ ನೋಡಬೇಕು? ಯಾವ ಚೇತನರನ್ನು ನೋಡಿದ್ರೂ ಕೂಡ ವಿರಾಟ್ ರೂಪವನ್ನ ಕಾಣಬೇಕು. ಅದರ ಜೊತೆಗೆ ನೀತ ಅಂತ ರೂಪ ಇದೆ. ಈ ರೂಪ ಚೇತನರಿಗೆ ಪ್ರತ್ಯೇಕವಾದ ಚೈತನ್ಯ ಕೊಡುವಂತಹ ರೂಪ. ಹಾಗೆ ಇವರು ಅಸ್ತಿತ್ವ ಇರಬೇಕಲ್ಲ, ಇರಬೇಕಾದ್ರೆ ಅಸ್ತಿತ್ವ ಬೇಕಲ್ಲ, ಸಾಧಾರಣ ಎಂಬ ರೂಪ ಕೂಡ ಇದೆ, ಅದಕ್ಕೆ ಇವರು ಇದ್ದಾರೆ, ಇಲ್ಲದಿದ್ರೆ ಹೋಗ್ಬಿಡ್ತಾ ಇದ್ರು. ಹೌದಾ? ಸರಿ, ಇದಾದ ಮೇಲೆ ದೇವತೆಗಳು ನೆನೆಸ್ಕೊಂಡಾಗ ಯಾರ್ಯಾರು ನೆನೆಸ್ಕೊಳ್ತೀರೋ ಅಲ್ಲಿ ವಿಶೇಷ ಅಂತ ಭಗವತ್ ರೂಪ ನೆನೆಯುತ್ತೆ. ನಂತರ ಸಜಾತಿ ಅಂತ ಹೇಳ್ತಾರೆ. ಸಜಾತಿ, ಸಜಾತಿ ಅಂದ್ರೆ ಒಂದೇ ಗುಂಪಿಗೆ ಸೇರಿನವರಲ್ಲಿ ಬಂದದ್ದು ಸಜಾತೀಯರು. ಸಜಾತೀಯರು ಅಜಾತಿ ಅಂತ ಹೇಳ್ತಾರೆ. ಈ ಸಜಾತಿ ಅಂದ್ರೆ ಎಲ್ಲಿದೆ ಇದು ಅಂದರೆ ಇಂದ್ರಾದಿಗತ ರೂಪ, ಇಂದ್ರ ಮೊದಲಾದ ದೇವತೆಗಳಲ್ಲಿ ಇರತಕ್ಕ ರೂಪ. ಏನದು ಸಜಾತಿ ಅಂದರೆ, ಇಲ್ಲಿ ನೋಡಿ, ಎಲ್ಲಾ ಜೀವರಾಶಿಗಳು ಇವೆ, ಅದರಲ್ಲಿ ಮನುಷ್ಯರು ಪ್ರತ್ಯೇಕ ವರ್ಗ. ಈ ಪ್ರತ್ಯೇಕ ವರ್ಗ ಸೇರಿದ ಮನುಷ್ಯರೆಲ್ಲ ಯಾರಾದ್ರೂ ಸರಿ, ಅಂದ್ರೆ ಹತ್ತು ಜನ ಒಂದು ಗುಂಪು ಅಂತಿದ್ದಾರ ಮನುಷ್ಯರಲ್ಲಿ, ನಿರಂಶರಲ್ಲಿ, ಅಂಶ ಇಲ್ಲದೆ ಇರುವವರಲ್ಲಿ, ನಿರಂಶರಾದ ನಾವೆಲ್ಲ, ನಾವೆಲ್ಲ ನಿರಂಶರು, ಸಾಮಾನ್ಯ ಮನುಷ್ಯರು, ದೇವತೆಗಳು ಬೇರೆ. ನಾವು ಸಾಮಾನ್ಯ ಮನುಷ್ಯರಲ್ಲ, ನಾವು ಸಾಮಾನ್ಯ ಮನುಷ್ಯರಲ್ಲಿ ಇವರೆಲ್ಲ ಒಂದು ಕಕ್ಷ, ನಮ್ಮಲ್ಲೇ ಸಪರೇಟ್ ಸಪರೇಟ್ ವಿಂಗ್ ತರ. ಈ ಹತ್ತು ಜನ ಸೇರಿದ್ರೆ ಒಂದು ಗುಂಪು, 12 ಜನ ಸೇರಿದ್ರೆ ಒಂದು ಗುಂಪು, ಈ ತರ ಇದೆಯಾ ನಮ್ಮಲ್ಲಿ? ಇಲ್ಲ, ಯಾರಿಗೆ ಅವ್ರು ಗಂಟು ಕಟ್ಕೊಂಡು ಹೋಗೋರಷ್ಟೇ. ಪ್ರತಿಯೊಬ್ಬರ ಗಂಟು ಬೇರೆ 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 ಡಿಫರೆಂಟ್ 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 ಆಗಿದೆ. ಆದರೆ ದೇವತೆಗಳಲ್ಲಿ ಹಾಗಲ್ಲ. ಈ 10 ಜನ ಒಂದು ಗಂಟು, ಒಂಥರ ಗಂಟು ಕಟ್ಟವರು, ಅವರು ದೊಡ್ಡ ಗಂಟು, ಇನ್ನ ದೊಡ್ಡ ಗಂಟು, ಈ ಗುಂಪು ಗುಂಪು ಕೂತಿದೆಯಲ್ಲ, ಅದನ್ನ ಸಜಾತಿ, ಜಾತಿ ಅಂತ ಹೇಳಿದ್ರು. ಅಂದ್ರೆ ಒಂದೇ ಗುಂಪಿಗೆ ಸೇರಿದವರು, ಅಲ್ಲಿರತಕ್ಕಂತಹ ರೂಪ ಸಜಾತಿ. ಈ ಕ್ಲೀನ್ ಅರ್ಥ ಆಗ್ತಾ ಇದೆಯಲ್ಲ? ಗರುಡ ಶೇಷ ರುದ್ರಾದಿಗಳಲ್ಲಿ ಅಲ್ಲಿರೋದು ಸಜಾತಿ. ಬ್ರಹ್ಮಾದಿ ದೇವತೆಗಳಲ್ಲಿ, ಬ್ರಹ್ಮದೇವರಲ್ಲಿ, ರುಜುಗಳಲ್ಲಿ ಒಂದು, ಹಾಗೆ ಆಯಾ ಕಕ್ಷಾದಲ್ಲಿ ಸಮಾನ ಸಜಾತೀಯರು. ಹಾಗೆ ಜಾತಿ ಅಂತ ಬಂದಾಗ ಆ ಥರನೂ ಅಲ್ಲ, ಇನ್ನೊಂಥರ ಯಾವುದು ಅಂತ ಹೇಳಿದ್ರೆ, ದೇವತೆಗಳಲ್ಲೂ ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ಜಾತಿಗಳಿವೆ. ಶೂದ್ರ ಅಂದ್ರೆ ಕಮ್ಮಿ ನೋಡ್ಬೇಕು ಅಂತಲ್ಲ, ಜಾತಿಗಳಷ್ಟೇ. ಆದರೆ ಆ ಜಾತಿಗೆ ಸಂಬಂಧಪಟ್ಟವರೆಲ್ಲ ಇರುವ ರೂಪ ಸಜಾತಿಯ ರೂಪ, ಸಜಾತಿ ಅಂತ
ಹೇಳ್ತಾರೆ. ಗುಂಪು ಮಾಡಕ್ಕಾಗಲ್ಲ ಗುಂಪು ಮಾಡಕ್ಕಾಗಲ್ಲ ಈ ಕಕ್ಷೆಯ ರೀತಿಯಿಂದಲೇ ಗುಂಪು ಮಾಡ್ಬೇಕಾ, ಅಥವಾ ಬ್ರಾಹ್ಮಣರೊಂದು ಗುಂಪು, ಕ್ಷತ್ರಿಯರ ಗುಂಪು, ವೈಶ್ಯ,
ಎರಡೂ ರೀತಿ ಗುಂಪು, ಎರಡೂ ರೀತಿ ಮಾಡಿ. ದೇವತೆಗಳಲ್ಲಿ ಜಾತಿ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಜಾತಿ ಪ್ರಕಾರ ಸಜಾತೀಯ. ಹಾಗಲ್ಲದೆ ಕಕ್ಷ ಸೇರಿದ್ರೆ ಇವರೆಲ್ಲ ಒಂದು ಗುಂಪು, ಒಂದು ಜಾತಿ. ಆ ತರ ಒಂದೊಂದು ಗುಂಪು ಅಂತ ಸೇರಿದಾಗ ಆ ಗುಂಪಿನಲ್ಲಿರುವ ವಿಭೂತಿ ರೂಪ ಒಂದು. ಅಂದ್ರೆ ಆ ವಿಭೂತಿ ರೂಪ ಏನ್ ಮಾಡುತ್ತೆ, ಆ ಎಲ್ಲರನ್ನ ಸೇರಿ ಮಿಕ್ಕವರಿಗಿಂತ ಜಾಸ್ತಿ ಇಟ್ಟಿರುತ್ತೆ, ಮೇಲಿನವರಿಗಿಂತ ಕಡಿಮೆ ಮಾಡಿರುತ್ತೆ. ಅದರ ಕೆಲಸ. ಹಾಗೆ ಸಜಾತಿ. ಇನ್ನ ನೈಜ ಅಂದ್ರು, ನೈಜ ಅಂದ್ರೆ ನಿಜವಾಗಿ ಇರುವುದು. ನೈಜ ಅಂದ್ರೆ ಬಿಟ್ಟೋಗೋದು ಅಂತ ಅಲ್ಲ, ಬಿಟ್ಟೋಗಲ್ಲದು, ಅದು ನೈಜ. ಅವ್ರು ಅಯ್ಯೋ ಹುಟ್ಟುಕೊಂಡ್ರೆ ಅವ್ರದ್ದು ಬಿಡಲ್ಲ ನೋಡಿ, ಹಾಗೆ ಇರ್ತಾರೆ ಅವರು. ಅಂದ್ರೆ ನೈಜ, ನಿಜವಾಗಿದ್ದದ್ದು, ಸ್ವರೂಪಕ್ಕೆ ಹತ್ತಿದ್ದು. ಅದಕ್ಕೆ ಹೇಳುತ್ತೆ ಅದು ಯಾವುದು ಅಂತ ಹೇಳಿದ್ರೆ ಸಾಲಿಗ್ರಾಮ. ಸಾಲಿಗ್ರಾಮದಲ್ಲಿ ನೋಡಿ, ಬಿಕ್ಕ ಪ್ರತಿಮೆಗಳು ಎಲ್ಲ ಕೆತ್ತಿಸಿ ಮಾಡಿದ್ರಲ್ಲಿ ನಾವು ದೇವರನ್ನ ಕರಿಬೇಕು, ಅಲ್ಲಿ ಹಾಗಲ್ಲ. ನೈಜವಾಗಿ ಬಂದ, ನಿಜವಾಗಿಯೇ ಸ್ವಾಮಿ ಇದ್ದಾನೆ. ನಾವು ಸಾಲಿಗ್ರಾಮ ಗುಂಡಕಲ್ ತಗೊಂಡು ಪುಡಿ 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 ಮಾಡಿದ್ರು ಕೂಡ ಅದರನ್ನ ಏನು ಪೂರ್ತಿ ಮಿಕ್ಸಿಯಲ್ಲಿ ಹಾಕಿದಂತೆ ಪುಡಿ ಪುಡಿ ಮಾಡಿದ್ರು, ಪ್ರತಿಯೊಂದು ಅಣುವಿನಲ್ಲೂ ದೇವರ ರೂಪ ಬಿಟ್ಟೋಗೋದೇ ಇಲ್ಲ. ಅದೇನ್ರಿ, ಮಾಮೂಲು ಗುಂಡಕಲ್ಲು ಕೊಟ್ಟಿದ್ರು ಅದರಲ್ಲಿ ದೇವರ ರೂಪ ಇದ್ದೇ ಇರುತ್ತಲ್ಲ. ಮಣ್ಣಿನ ಕಣಕಣದಲ್ಲೂ ದೇವರ ರೂಪ ಇದೆ. ಇನ್ನು ಸಾಲಿಗ್ರಾಮಕ್ಕೆ ಅದಕ್ಕೆ ವ್ಯತ್ಯಾಸ ಏನು? ಅಲ್ಲಿ ದೇವರ ರೂಪ, ಇಲ್ಲಿ ದೇವರ ರೂಪ. ಅಂದ್ರೆ ವಿಶೇಷವಾದ ನೈಜ ರೂಪ ಅದು. ಸಾರಿಗ್ರಾಮದಲ್ಲಿ ಸಾರಿಗ್ರಾಮದಲ್ಲಿ ವಿಶೇಷವಾದ ರೂಪ, ಇಷ್ಟಾರ್ಥಪ್ರದ ರೂಪ ಯಾವುದು? ಸಾರಿಗ್ರಾಮದಲ್ಲಿರುವ ರೂಪ. ಅಂಥ ರೂಪ ನೈಜವಾಗಿ ನಿಂತಿದೆ. ಚಿಂತನೆ ಇದ್ದವರಿಗೆ, ಚಿಂತನೆ ಚೆನ್ನಾಗಿ ಬಲತವರಿಗೆ ಜಗತ್ತಿನಲ್ಲಿರುವ ಪ್ರತಿಯೊಂದು ಕಲ್ಲು ಸಾರಿಗ್ರಾಮ. ಅಲ್ಲದೆ ಪ್ರತಿಯೊಂದು ಕಲ್ಲಿನ ಅವರಿಲ್ಲದ ಜಾಗ ಎಲ್ಲಿ? ಸಾರಿಗ್ರಾಮ ಇಟ್ಟು ಪೂಜೆ ಮಾಡ್ತೀವ. ಇನ್ನೊಬ್ಬರು ಅಂದ್ರು ಇದು ದೊಡ್ಡದಾದ್ರೆ ಚೆನ್ನಾಗಿರುತ್ತೆ, ಅದು ದೊಡ್ಡದ ಆಯಿತು. ಇನ್ನೊಬ್ಬರು ಅಂದ್ರು ಇಷ್ಟು ದೊಡ್ಡದಾದ್ರೆ ಅಂತ ಹೇಳಿದ್ರು. ಅದಕ್ಕೂ ನೋಡ್ಬಿಟ್ಟು ಅದಕ್ಕೆ ತಗೊಂಡು ಬಂದು ಹೊತ್ಕೊಂಡು ಬಂದು ಮನೆಯಾಗಿಟ್ಟು ಆಭಾರ ಹೊತ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ. ಇನ್ನಾ ದೊಡ್ಡದ ಆಗಲ್ರಿ, ನಮ್ಮ ಮನೆ ಸಾಕಾಗಲ್ಲ, ಮನೆ ಬೇಡಪ್ಪ. ಇಡೀ ಜಗತ್ತಿನಲ್ಲಿ ಬೆಟ್ಟಗಳೆಲ್ಲ ಸಾರಿಗ್ರಾಮ ಅಲ್ಲ. ಕಂಡ ಕಂಡಲ್ಲಿ ವಿಶ್ವರೂಪ ಕೊಂಡು, ವಿಶ್ವರೂಪ ಭಗವಂತ ಏನಿರ್ತಾನದಲ್ಲ ಸಾರಿಗ್ರಾಮವೇ. ಅಂದರೆ ಅದು ಬಿಕ್ಕವರು ನೋಡ್ತಾ ಇರ್ತಾರೆ, ಎಲ್ಲಾರೂ ಬೆಟ್ಟ ನೋಡ್ತಾ ಇರ್ತಾರೆ, ಆ ಫಲ ಬರಲ್ಲ. ಆ ಬೆಟ್ಟದಲ್ಲಿ ಈ ತರ ತಿಳುವಳಿಕೆ ಇದ್ದವರು ನೋಡಿದಾಗ ಮಾತ್ರ ಅಲ್ಲಿದ್ದ ದೇವರು ಫಲ ಕೊಡ್ತಾರೆ. ಈಗ ಭಗವಂತ ಸರ್ವತ್ರ ವ್ಯಾಪ್ತ, ಹೀಗಿದ್ದಾನೆ, ಆತನ ರೂಪಗಳಿಗೆ ಭೇದ ಇಲ್ಲ ಅಂತ ಇಷ್ಟೆಲ್ಲಾ ತಿಳುವಳಿಕೆ ಪೂರ್ವಕ ಆ ಬೆಟ್ಟವನ್ನ ಚಿಕ್ಕ ಚಿಕ್ಕ ಕಲ್ಲನ್ನ ನೋಡಿದಾಗ ಅಲ್ಲಿದ್ದ ರೂಪಕ್ಕೆ ತಿಳುವಳಿಕೆ ಜ್ಞಾನಪೂರ್ವಕ ನಮಸ್ಕಾರ ಮಾಡಿದವರಿಗೆ ಆ ಕಲ್ಲು ಸಾರಿಗ್ರಾಮ ಕೊಟ್ಟ ಫಲವೇ ಕೊಡುತ್ತೆ. ಗೊತ್ತಿಲ್ಲ ಕಲ್ಲಾಗೆ ಉಳಿಯುತ್ತೆ. ಸಾಲಿಗ್ರಾಮ ಹಾಗಲ್ಲ, ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ವಿಶೇಷ ಫಲ ಕೊಡುತ್ತೆ. ಅದು ಸಾಲಿಗ್ರಾಮಕ್ಕೂ ಕಲ್ಲಿಗೂ ವ್ಯತ್ಯಾಸ, ಕಲ್ಲಿಗೂ ಸಾಲಿಗ್ರಾಮಕ್ಕೂ ವ್ಯತ್ಯಾಸ ಇಷ್ಟು. ಅಲ್ಲಿ ಸ್ವಾಮಿ ಇಷ್ಟಾರ್ಥಪ್ರದನಾಗಿ ಪ್ರಕಟನಾಗಿರ್ತಾನೆ, ಮಿಕ್ಕ ಕಡೆ ಪ್ರಕಟನಾಗಿರಲ್ಲ. ಇಷ್ಟಾರ್ಥಪ್ರದನಾಗಿ ಚಿಂತನೆ ಮಾಡಿದರೆ ಪ್ರಕಟ ಆಗ್ತಾನೆ, ಇಲ್ಲದಿದ್ರೆ ಇಲ್ಲ. ಇಲ್ಲಿ ಹಾಗಲ್ಲ, ಚಿಂತನೆ ಮಾಡದೇನೆ ಎದುರಿಗೆ ನಿಂತಿರುತ್ತಾನೆ. ಅದು ಸಾಲಿಗ್ರಾಮದ ಲಕ್ಷಣ. ಯಾಕೆ ಮತ್ತೆ ಇಷ್ಟು ಜನ ಬ್ರಾಹ್ಮಣ ಹುಚ್ಚರಾಗ ಸಾರಿಗ್ರಾಮ ಸಾರಿಗ್ರಾಮ ಅಂತ ಓಡಾಡೋದು? ಹಾಗೆ ನಂತರ ಅದರದಲ್ಲೂ ಒಂದೊಂದು ಸಾರಿಗ್ರಾಮ ವಿಚಿತ್ರ ಅಪರೂಪ ಇರುತ್ತೆ, ಒಂದೊಂದು ಅಪರೂಪ. ಆ ಸಾರಿಗ್ರಾಮದ ಹುಚ್ಚು ಹಿಡಿಬೇಕಷ್ಟೇ ಹೊರತು ಹುಚ್ಚು ಹಿಡಿದ್ರೆ ಇನ್ನ ಎಷ್ಟು ಕೋಟಿ ಅಂತರ ಆಸ್ತಿ ಇದ್ರೂ ಕೂಡ ಸಾಕಾಗಲ್ಲ. ನಿಮಗೆ ಬೇರೆ ಪಾತ್ರಿ ಪಡೆದು ತಗೊಂಬೋದ್ರಲ್ಲಿ, ಫ್ರಿಜ್ಜು ಟಿವಿ ತಗೊಂಬೋದ್ರಲ್ಲಿ ಹಿಂಗಿರುತ್ತೆ. ಸಾರಿಗ್ರಾಮ ದುಡ್ಡು ಕೊಟ್ಟು ತಗೊಂಬೋರು ಅಂತಿರ್ತಾರ ಅಂದಿರ್ತಾರೆ. ಎಷ್ಟು ಅಂದ್ರೆ 50, 60, 70 ಕೊಟ್ಟು ಒಂದು ಸಾರಿಗ್ರಾಮ ತಗೊಂಡು ಹೋಗ್ತಾ ಇರ್ತಾರೆ. ಅದೇನಿ ಹುಚ್ಚು, ಒಂದು ಗುಂಡಕಲ್ ತಗೊಂಡು ಹೋಗಿ 20,000 ಇಡ್ತೀರಾ ಅಂತ ಕೇಳಿದ್ರೆ ಅದರ ಲಕ್ಷಣವೇ ಬೇರೆ, ಅದರ ಇದೇ ಬೇರೆ. ಅಷ್ಟು ಚೆನ್ನಾಗಿರುತ್ತೆ ಒಂದೊಂದು ಸಾರಿಗ್ರಾಮ. ಅಪರೂಪ 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 ಇರುತ್ತೆ. ಸಾರಿಗ್ರಾಮ ನೋಡಿದಾಗ ಗೊತ್ತಾಗತ್ತ, ಲಕ್ಷಣ ತಿಳ್ಕೊಂಡು ನೋಡಿದ್ರೆ ಹೌದಾನಿಸ್ಬಿಡುತ್ತೆ. ವೇದವ್ಯಾಸ ದೇವರಪ್ಪ, ವೇದವ್ಯಾಸ ದೇವರು. ಮೂರ್ತಿ ತರಬೇಕು, ಆವಾಹನೆ ಮಾಡಬೇಕು. ಸ್ವಾಮಿಗಳು ಸರಿ ಆವಾಹನ ಮಾಡಿ ಪೂಜೆ ಮಾಡಿ ತಗೊಂಡು ನಮ್ಮ ಹತ್ರ ಬಂದು ಇರ್ತಾನೋ ಇಲ್ಲೋ ಒಂದು ಡೌಟ್ ಅಲ್ವಾ. ಹೊರಟೋಗ್ಬಿಟ್ರೆ ಮೈಲಿಗೆ ಆಗ್ತಾ ಇರುತ್ತೆ, ಎಲೆ ಆಗ್ತಾ ಇರುತ್ತೆ, ನಾವೇ ಮೈಲಿಗೆ, ಇನ್ನು ನಮಗೂ ಮೈಲಿಗೆ, ಎಲ್ಲಾ ಮೈಲಿಗೆ ಸೇರ್ಕೊಂಡ್ಬಿಟ್ಟು ಅದನ್ನ ಮುಟ್ಟಿದಾಗ ಬೇಡಪ್ಪ ಅಂತ ಹೋಗ್ಬಿಟ್ರೆ ಕೊಟ್ಟಾರ ಇದ್ರೂ ಕೂಡ ನಮ್ ಡೌಟ್ ಇದ್ದಾನೋ ಇಲ್ಲ. ಪಾಪ ಆತ ಇರ್ತಾನೆ, ನಮಗೂ ಡೌಟ್ ಇದ್ದಾನೋ ಇಲ್ಲೋ ಅಂತೇಳಿ. ಅಂತ ಕಾಲಕ್ಕೆ ಇದ್ದೇ ಇದ್ದಾರೆ ವೇದವ್ಯಾಸ ದೇವರು. ಈ ಏನೇ ಚಂಡಾಲನಾಗಿದ್ರು ಇರ್ತೇನೆ ಎಂಬುದು ಕಾರ್ಯಕ್ರಮದಲ್ಲಿ, ಚಂಡಾಲ ಸ್ಪರ್ಶ ಆದರೂ ಕೂಡ ಹೋಗಲ್ಲ. ಅಂತ ಕಾರ್ಯಕ್ರಮ ಬೇಕಾ? ಒಂದಿರುತ್ತೆ. ಎಂತ ಅದು ಏನಂದ್ರೆ, ನಾವು ರೂಪಾಯಿ ಕಾಯಿನ್ ಇರುತ್ತಲ್ಲ, ಸಪ್ಪಕ್ಕಿರುತ್ತೆ ಗುಂಡಕ್ಕೆ, ಒಂದು ಕಡೆ ಒಂದು ಚಕ್ರ, ಇನ್ನೊಂದು ಕಡೆ ಇನ್ನೊಂದು ಚಕ್ರ. ಹೇಗೆ ಕಾಯಿನ್ಗೆ ಒಂದು ಕಡೆ ಇದು ಬರೆದಿರುತ್ತಲ್ಲ, ಅದೇ ತರ ಎರಡು ಕಡೆ ಚಕ್ರಗಳಿರುತ್ತೆ. ನೋಡಿದ್ರೆ ಇದೇನು ಸಾರಿಗ್ರಾಮ, ಗೊತ್ತಿದ್ದವರಿಗೂ ಅಪ್ಪ ವೇದವ್ಯಾಸ ಸಾರಿಗ್ರಾಮ ಅಂತ ಕಣ್ಣಿಗೆ. ಲಕ್ಷಣ ಗೊತ್ತಿರಬೇಕು. ಲಕ್ಷಣ ಗೊತ್ತಿಲ್ಲದವರಿಗೆ ಎಲ್ಲಾ ಒಂದೇ ಕಲ್ಲೆ, ದೇವರಿದ್ದಾರಂತೆ. ಆದರೆ ಆ ಸಾರಿಗ್ರಾಮಗಳಲ್ಲಿ ಲಕ್ಷಣ ಗೊತ್ತಿದ್ದವರಿಗೆ ಅದನ್ನು ನೋಡಿದ ಕೂಡಲೇ ಸೈಲೆಂಟ್ ಆಗಿ ಹೊತ್ಕೊಂಡು ಹೋಗ್ಬಿಡ್ತಾರೆ. ಹೇಳ್ತಾರಲ್ಲ, ಮಿಗಿಲು ವೇಗದಿ ಬಂದು ದೊರಕಿದ ದೊರಕದ ವಸ್ತುವು ದೊರಕಿದ್ದು ತಮಗೆಂದು ಮಿಗಿಲು ವೇಗದಿ ಬಂದು ಬಿಗಿದಿಟ್ಟು ತುಂಬೋರು. ಆ ತರ ಆ ಸಾರಿಗ್ರಾಮ ನೋಡಿದಾಗೂ ಹಾಗೆ ಆಗ್ತಾ ಇರುತ್ತೆ. ಅಂತ ಅಪರೂಪದ ಸಾರಿಗ್ರಾಮ ಬರುತ್ತೆ. ಒಂದೊಂದು ಸಾರಿಗ್ರಾಮ ಚಿಕ್ಕದು. ನೀವು ಹೇಳ್ತೇನೆ ಸಂದರ್ಭ ಬಂತಾದ್ರೆ ಹೇಳ್ತೇನೆ. ಇಷ್ಟೇ ಇಷ್ಟು ಚಿಕ್ಕ ಕಾರ್ಯಗ್ರಹಣ, ಅದರ ಮೈ ತುಂಬ ಚಕ್ರ, 60-70 ಚಕ್ರ. ಆ ಚಕ್ರ ದುರ್ಬಿಣಿ ಹಾಕಿ ನೋಡಿದ್ರೆ ನೀವು ಸೂಜಿ ಇಡ್ಲಿಕ್ಕೂ ಆಗಲ್ಲ ತೂತು. ಅಂಥ ತೂತಿನಲ್ಲಿ 2 ಚಕ್ರ, ಆ ಚಕ್ರಕ್ಕೆ ರೇಖೆಗಳು, ನೋಡಿದ ಕೂಡಲೇ ಆನಂದ ಆಗ್ತಾ ಇರುತ್ತೆ. ಸಾಲಿಗ್ರಾಮ್ ಸೈಜ್ ಎಷ್ಟು ಇರುತ್ತೆ ಗೊತ್ತಾ? ಮಿನಿಮಮ್ ಸೈಜ್ ಎಷ್ಟು ಅಂದ್ರೆ ಇಷ್ಟು, ಈ ಉಗುರಿನಲ್ಲಿ 4 ಭಾಗ ಮಾಡಿದರೆ ಎಷ್ಟು, ಅಷ್ಟು ಚಿಕ್ಕದು. ಅದರೊಳಗೆ 10-15 ಚಕ್ರಗಳು, ಮುಖಗಳು, ಒಳಗೆ ರೇಖೆಗಳು ಸಹಿತವಾಗಿರುತ್ತೆ. ಅದಕ್ಕೂ ವನಮಾಲ, ಬಂಗಾರದ ಗೆರೆ ಎಲ್ಲ ಇಟ್ಟುಕೊಂಡು ಅದ್ಭುತ ಮೂರ್ತಿ ನಿಂತಿರ್ತಾನೆ. ಇವೆಲ್ಲ ಹೇಗ್ ಬಂತು ಅಂದರೆ ಬ್ರಹ್ಮದೇವರೇ ಆ ಕೀಟ ರೂಪ, ವಜ್ರ ಕೀಟ ಅಂತ ಆ ಕೀಟ ರೂಪದಿಂದ ಇದ್ದುಕೊಂಡು ಕೋರಿತಾರೆ. ಕೀಟವೇ ಬ್ರಹ್ಮದೇವರಲ್ಲ, ಅದರೊಳಗೆ ಬ್ರಹ್ಮದೇವರ ಸನ್ನಿಧಾನ. ಮತ್ತೆ ತಂದುಕೊಂಡು ಪೂಜೆ ಮಾಡ್ತಾ ಕೂತ್ಕೊಂಡೆ ಕಷ್ಟ, ಅದು ತೆಗಿಯೋ ಕಾಲಕ್ಕೆ ಕೈಗೆ ತಚ್ಚಿ ಒಳಕ್ ಹೋಗ್ಬಿಟ್ರೆ ತಲೆಯಿಂದ ಬರುತ್ತದೆ. ಅದಕ್ಕೆ ಸಾಲಿಗ್ರಾಮ ತೆಗೆಯೋರು ಬಹಳ ಜಾಗ್ರತೆ ತೆಗಿಬೇಕಲ್ಲಿ. ಸಾಲಿಗ್ರಾಮಕ್ಕೆ ಆ ತೆಗಿಯೋ ಕಾಲಕ್ಕೆ ತುಳಸಿ ಹಾಕಿದ್ರೆ ಆ ಹುಳ ದೂರಕ್ಕೆ ಹೋದ್ರೆ ಆಗ ತೆಗಿತಾರೆ. ಆ ತೆಗಿಯೋ ಕಾಲಕ್ಕೆ ಹುಳ ಕೊರೆಯೋದು, ಅದು ತಟ್ ಅಂತ ಕೈಗೋ ಎಲ್ಲೋ ಏರಿಬಿಟ್ರೆ ಅದನ್ನ ಒಳಗೆ ಕೊರಿತಾ ಹೋಗ್ಬಿಡುತ್ತೆ. ನಾವು ಅದು ಸಾಲಿಗ್ರಾಮ ಆಗ್ಬಿಡ್ತೇವೆ ಹೇಳ್ತಾರೆ. ಹೌದು, ಪುರಾಣದಲ್ಲಿ ಬರುತ್ತೆ. ಯಾವ ಕ್ಷೇತ್ರದಲ್ಲಿ ಶಿಲೆಗಳ ಮೇಲೂ ಅಲ್ಲಿರುವ ಜನರ ತಲೆ ಮೇಲೂ ಚಕ್ರಗಳು ಮೂಡುತ್ತೋ ಅಂಥದ್ದು ಗಂಡಕಿ ಕ್ಷೇತ್ರ ಅಂತ. ಅಲ್ಲಿರುವ ಜನಗಳ ತಲೆ ಮೇಲೂ ಕೂಡ ಚಕ್ರ ಮೂಡುತ್ತಂತೆ, ಆ ಥರ ಇರುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಇದು ನೈಜ ಅಂತ ಸಾರಿ. ನಾನು ಪುರಾಣದಲ್ಲಿ ಇವ್ ನಾರದ್ರ ಹೇಳ್ತಾರೆ, ನಾನ್ ನೋಡಿಲ್ಲ, ಅವ್ರು ನೋಡಿರ್ತಾರೆ. ನಂತರ ಆಹಿತ. ಆಹಿತ ಅಂದ್ರೆ ಎಲ್ಲಿ ಅಂದ್ರೆ ಸ್ವಯಂ ವ್ಯಕ್ತ ಮೂರ್ತಿಗಳು ಎಲ್ಲೆಲ್ಲಿರುತ್ತೆ ಅಲ್ಲಿ ಆಹಿತ. ಇದು ನೈಜ, ತಾನಾಗಿ ನಿಂತದ್ದು, ಅದು ತಾನಾಗಿ ಬಂದದ್ದಲ್ಲ. ಅಂದ್ರೆ ಅದು ಪ್ರತ್ಯೇಕ, ಅಂದ್ರೆ ಒಂದು ನಿಯಮದಿಂದ ನೆಪದಿಂದ ಬಂದು ನಿಂತದ್ದು. ಇದು ಸಾಲಿಗ್ರಾಮ, ಸಹಜವಾಗಿ ಸೃಷ್ಟಿಯಲ್ಲಿ ಬಂದದ್ದು. ಅಲ್ಲಿ ಭಗವಂತ ಸಹಜವಾದ ನೈಜವಾದ ರೂಪದಿಂದ ಬಂದಿದ್ದಾನೆ. ಇದು ಹಾಗಲ್ಲ, ತಾನು ಬಂದು ಪ್ರಕಟ ಆಗಿ ನಿಂತ, ಅಷ್ಟರವರೆಗೆ ಅದಿದ್ದಿಲ್ಲ, ಪ್ರಕಟ ಆಗುವವರೆಗೆ ಅದಿದ್ದಿಲ್ಲ. ಇದು ಹಾಗಲ್ಲ, ಅದು ಹುಟ್ಟಿದಾಗ ಇದ್ದೇ ಇದೆ ಆ ಕಲ್ಲಿನಲ್ಲಿ. ಈ ಕಲ್ಲಿನಲ್ಲಿ ಹಾಗಲ್ಲ, ದೇವರು ಬಂದು ನಿಂತರೆ ಆ ಕಲ್ಲು ಒಡಮೂಡಿ ದೇವರ ಸನ್ನಿಧಾನ ಬಂತು. ಆ ಕಲ್ಲು ಮೊದಲೇ ಇತ್ತು, ಕಲ್ಲು ಮೊದಲೇ ಇತ್ತು, ಆದರೆ ದೇವರ ಸನ್ನಿಧಾನ ಮಾಮೂಲಾಗಿ ಇತ್ತು. ಆ ಕಲ್ಲಲ್ಲಿ ಮಮ್ಮಿಟ್ಟ ಕಲ್ಲಲ್ಲಿ ಹೇಗಿರ್ಬೇಕು ಹಾಗಿತ್ತು, ಆದರೆ ಒಡ ಮೂಡಿದ ಮೇಲೆ ದೇವರ ಸನ್ನಿಧಾನ ಜಾಸ್ತಿ ಆಯಿತು. ಅದು ಸ್ವಯಂ ವ್ಯಕ್ತ ಅಂದ್ರೆ ಏನಾಯ್ತು, ಅಲ್ಲಿ ಬಂತದು ಮೊದಲಿಂದಿಲ್ಲ. ಅದಕ್ಕೆ ಆಹಿತ ಅಂದ್ರು, ತಂದದ್ದು. ಹೌದು, ಕೆಲವು ಕಡೆಯೆಲ್ಲ ತಾನಾಗಿ ಮೂಡುತ್ತಾನೆ ಭಗವಂತ, ತಾನಾಗಿ ತಾನಾಗಿ ಬರುತ್ತೆ. ನೀವು ಒಂದು ಕಡೆ ಹೋಗ್ಬೇಕಾದ್ರೆ ರಾಯಚೂರ್ ಹತ್ರ ನಾನ್ ನೋಡಿದ್ದು, ಮತ್ತೆ ಕಡೆ ನಾನು ನೋಡ್ಲಿಲ್ಲ, ನಂಗದು ಗೊತ್ತಿಲ್ಲ. ರಾಯಚೂರ್ ಹತ್ರ ಮುದುಗಲ್ಲು ಅಂತಿದೆ, ಆ ಮುದುಗಲ್ನಲ್ಲಿ ನಮ್ಮ ವಿದ್ಯಾಮಾನ್ಯರು, ಅದಮಾಸ್ವಾಮಿಗಳು, ಪಲಿಮಾರ ಸ್ವಾಮಿ, 3 ಜನ ಚಾತುರ್ಮಾಸಕ್ಕೆ ಮುಟ್ಟು, ಎಲ್ಲ 4 ಜನ ಸ್ವಾಮಿಗಳು ಒಟ್ಟಿಗಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು ಒಂದೇ ಕಡೆ. ಅವರು ದೀಕ್ಷಾ ಪಾದ ಪೂಜೆಗೆ ಚಾತುರ್ಮಾಸದಲ್ಲಿ ಹೋಗ್ಬಾರ್ದು ಅಂತ ಸಂಕಲ್ಪ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ಹಳ್ಳಿ ಯಾರು ಬರಲ್ಲ, ಅಲ್ಲಿಂದ ಕದಲು ಬಾರ್ದು, ಬರೀ ಪಾಠ ಪ್ರವಚನದಲ್ಲಿ ಕೂತಿರ್ಬೇಕು ಅಂತ ಸಂಕಲ್ಪ. ಬಹಳ ಚೆನ್ನಾಗಿತ್ತು. ಅಲ್ಲಿ ಹೋದಾಗ ನೀವು ನೋಡಬೇಕು, ಇವಾಗ್ಲೂ ನೋಡಬಹುದು, ಈ ಮನೆಗಳು ಕಟ್ಟಿರ್ತಾರೆ. ಈ ಮನೆಗಳು ಹಳ್ಳಿ ಹಳ್ಳಿ ಅಲ್ಲ, ಮನೆಗಳು ಕಟ್ಟಿರ್ತಾರೆ. ಮನೆಗಳು ಕಟ್ಟಿದ್ರೆ ದೊಡ್ಡ ದೊಡ್ಡ ಕಲ್ಲು, ಅಲ್ಲೆಲ್ಲ ಪಾಜೆ ಕಲ್ಲು ಅಂತ ದೊಡ್ಡ ದೊಡ್ಡ ಕಲ್ಲುಗಳು, ಆ ಕಲ್ಲುಗಳಿಗೆಲ್ಲ ಹನುಮಂತ ಒಡಮೂಡಿರ್ತಾನೆ. ಚುಕ್ಕಿ 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 ಹನುಮಂತ, ಎಲ್ಲಿ ನೋಡಿದ್ರು ಆ ಊರಲ್ಲಿ ಎಲ್ಲಿ ನೋಡಿದ್ರು ಹನುಮಂತನ ಮೂರ್ತಿ. ಅಲ್ಲಿ ಯಾರನ್ನ ಕೇಳಿದ್ರು ಕೂಡ ಎಷ್ಟು ಬೇಕ್ರಿ ಹನುಮಪ್ಪ ನೋಡ್ರಿ, ಅಲ್ಲಿದ್ದಾನೆ ಇಲ್ಲಿದ್ದಾನೆ ಇಲ್ಲಿದ್ದಾನೆ ನೋಡಿಸ್ತಾ ಇದ್ರೆ ಯಾರು ಕೆತ್ತಿದ್ದಲ್ಲ, ಮತ್ತು ಏನೋ ಗೇಟ್ ಅಲ್ಲ, ಚೆನ್ನಾಗಿ ಹನುಮಂತನ ಆಕಾರ. ಎಲ್ಲಿ ಕಂಡ ಕಂಡ ಕಲ್ಲಿನಲ್ಲೂ ಹನುಮಂತನ ಆಕಾರ ಇರುತ್ತೆ. ಅದೇನು ಸನ್ನಿಧಾನವೋ ಏನೋ ಗೊತ್ತಿಲ್ಲ. ಅದೇನು ಪ್ರತ್ಯೇಕ ಒಂದೇ ಕಡೆ ಕೂತು ಹನುಮಂತ ಒಡಮೂಡಿದ ಅನ್ನೋದಲ್ಲ, ಕಂಡ ಕಂಡ ಕಡೆ ಅವರು ಗೋಡೆಯಲ್ಲಿ ಓಡಮಾಡುತ್ತಾನೆ, ಅವರೆಲ್ಲೋ ಅಡಿಗೆ ಮನೆಯಲ್ಲಿ ಅಲ್ಲಿ ಓಡಮಾಡುತ್ತಾನೆ, ಎಲ್ಲಿದ್ರೂ ಆ ಕಲ್ಲು ಕಲ್ಲಿಗೆ ಬರ್ತಾ ಇದ್ದಾನೆ. ಅಂದ್ರೆ ಪ್ರಾಯಶಃ ಪ್ರಾಣದೇವರು ಪೂರ್ಣ ಓಡಾಡಿದ ಜಾಗವೋ ವಿಶೇಷ ಸನ್ನಿಧಾನವೋ ಗೊತ್ತಿಲ್ಲ, ಈಗಲೂ ಬೇಕಾದ ನೋಡ್ಕೊಂಡ್ ಬರ್ಬೋದು, ಎಲ್ಲ ಆಹಾರ ಇರುತ್ತೆ. ಅದನ್ನ ಆಹಿತ ಅಂದ್ರು ಸ್ವಯಂ ವ್ಯಕ್ತ. ಹಾ ಹೌದು, ಮೊದಲು ಕೋಟೆ ಹೌದು, ರಾಯರ ಉದಾಹರಣೆ ಇದೆ. ಜಗನ್ನಾಥದಾಸರು ಇದ್ದು ಉಪಾಸನೆ ಮಾಡಿದ ಜಾಗ, ಜಗನ್ನಾಥದಾಸರು ಪ್ರತಿಷ್ಠಾ ಮಾಡಿದಂತಹ ರಾಯರ ವೃಂದಾವನ ಅಂತ ಪ್ರಸಿದ್ಧಿ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನಂತರ ಸಹಜ ಅಂದ್ರು, ಇದೇನು ಸಹಜ ಅಂದ್ರು ಅಂದ್ರೆ ಹೇಳ್ತಾರೆ, ಈಗ ನಕ್ಷತ್ರಗಳಿವೆ, ನಕ್ಷತ್ರಗಳಲ್ಲೂ ದೇವರ ರೂಪ ಇದೆ, ಮಧ್ಯೆ ಚಂದ್ರ ಇದ್ದಾನೆ, ಚಂದ್ರನಲ್ಲಿ ದೇವರ ರೂಪ ಇದೆ, ಆದರೆ ನಕ್ಷತ್ರಕ್ಕಿಂತ ಚಂದ್ರನಲ್ಲಿ ಜಾಸ್ತಿ ತಾಕತ್ತು ಎಲ್ಲ ಬಂತು. ಆದರೆ ಚಂದ್ರನಲ್ಲಿ ಇದ್ದಕ್ಕಿದ್ದಂತೆ ಬಂದದ್ದಲ್ಲ, ಅದು ಮೊದಲಿಂದನೇ ಇದೆ, ಮೊದಲಿಂದನೇ ಇದೆ. ಅದನ್ನೇ ಹೇಳ್ತಾ ಇದ್ದಾರೆ, ಸಹಜ ಸಹಜಾಯತೆ ಇತಿ, ಅವರ ಒಟ್ಟಿಗೆ ಬರುವುದಾದ್ದರಿಂದ ಸಹಜ ಅಂದ್ರು. ಇನ್ನ ಇಲ್ಲಿ ಹೇಳ್ತಾ ಇದ್ದಾರೆ ವಿಜಾತಿ ಅಂದ್ರು. ವಿಜಾತಿ ಅಂದ್ರೆ ಯಾವುದಪ್ಪ ಅಂದ್ರೆ ಹೇಳ್ತಾರೆ, ಸಜಾತಿ ವಿಜಾತಿ ಎಲ್ಲ ಒಂದು ಗುಂಪಿನದ್ದು ಸೇರಿದ್ರೆ ಅದು ಸಜಾತಿ, ಅದಲ್ಲದಕ್ಕೆ ಬೇರಾಗಿದ್ರೆ ಅದು ವಿಜಾತಿ, ಅಲ್ಲಿರತಕ್ಕಂಥ ರೂಪ ಅದು ವಿಜಾತಿ. ಸಜಾತಿ ವಿಜಾತಿ ಅಂದ್ರು. ಆ ಸಜಾತಿ ಅಂದ್ರೆ ಯಾವ ದೃಷ್ಟಾಂತ ಕೊಟ್ರು, ಇಂದ್ರಾದಿ ದೇವತೆಗಳು. ಮತ್ತೆ ವಿಜಾತಿ ಎಂಬುದಕ್ಕೆ ಏನು ಕೊಡ್ಬೇಕಪ್ಪ, ಎಲ್ಲ ಸಜಾತಿಗಳೆಲ್ಲ ಅವರು ತಕ್ಕಂತ ಎಲ್ಲ ಕಾಮನ್ ಇದ್ದಾರೆ ಇದ್ದಾರೆ,
ಚಂದ್ರ
ಮಾತ್ರ ಸಜಾತಿ,
ನಕ್ಷತ್ರ ಚಂದ್ರ
ದೇವತೆಗಳಲ್ಲಿ ವಿಜಾತಿ. ವಿಜಾತಿ ಅಂದ್ರೆ ರಮಾದೇವಿಯಲ್ಲಿರುವ ರೂಪ, ರಮಾದೇವಿಯಲ್ಲಿರುವ ರೂಪಕ್ಕೆ ವಿಜಾತಿ ಅಂತ ಕರೀತಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಖಂಡ ಅಖಂಡ ಹೇಳ್ತಾರೆ. ಸೇನೆ ಇಡೀ ಗುಂಪು ಸೇರಿದರೆ ಅದು ಅಖಂಡ, ಒಬ್ಬನ್ನ ತೆಗೆದರೆ ಅಖಂಡ. ಹಾಗೆ ಇಲ್ಲಿ ಹೇಳ್ತಾರೆ ಖಂಡರೂಪ ಅಂದ್ರೆ ಇನ್ನೊಂದು ಹೇಳ್ತಾರೆ, ಯಾವುದು ಅಂದ್ರೆ ಬಾಲಚಂದ್ರನಲ್ಲಿರುವ ರೂಪಕ್ಕೆ ಖಂಡ ಅಂತ ಕರೀತಾರೆ, ಚಿಕ್ಕ ತೊಂದಿನಲ್ಲಿ ಖಂಡ ಅಂತ ಕರೀತಾರೆ. ಅಖಂಡ ಅಂದ್ರೆ ಪೂರ್ಣವಾದ ಚಂದ್ರ ಅಥವಾ ಸೇನಾದಿಗಳು, ಅಲ್ಲಿಂದ ಒಂದು ತೆಗೆದ್ರೆ ಅದು ಖಂಡ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ 10 ಭಗವದ್ ರೂಪದ ಚಿಂತನೆ ವಿಭೂತಿಯನ್ನು ಚಿಂತನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾ ತಿಳಿದು ಏನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಈ ರೂಪಗಳನ್ನೆಲ್ಲ ಬಿಂಬನಲ್ಲಿ ಐಕ್ಯ ಚಿಂತಿಸಿ ಧ್ಯಾನಿಸು. ಅಲ್ಲಿ ಕನೆಕ್ಷನ್ ಪ್ಲಗ್ ಅಲ್ಲಿ ಇಟ್ಟು ಸ್ವಿಚ್ ಆನ್ ಮಾಡೋದಲ್ಲಿ ಎಲ್ಲ, ಅಲ್ಲಲ್ಲಿ ನೋಡಿದಿರಿ, ಅಲ್ಲಲ್ಲಿ ನೋಡಿದಿರಿ, ಅಪ್ಪಪ್ಪ ಅಪ್ಪಪ್ಪ ಮುಗೀತು. ಮುಂದಲ್ಲಿಗೆ ನೀನೇ ಅಲ್ಲಿದ್ದು ಅಷ್ಟು ತಾಕತ್ತು ಕೊಟ್ಟವ, ಚಂದ್ರನಲ್ಲಿದ್ದು ಆ ತರ ಮಾಡುವವ ನೀನೇ ನೀನೇ, ಕೊನೆಗೆ ಬಿಂಬನಿಗೆ ಸೇರದಿದ್ದರೆ ಎಲ್ಲಾ ಉಪಾಸನೆ ಅಲ್ಲಲ್ಲಿಗೆ ನಿಂತೋಯ್ತು. ಕೈಗೆ ಬಂದ ತೊತ್ತು ಬಾಯಿಗೆ ಬರಲ್ಲ, ಬಾಯಿಗೆ ಬರಬೇಕಾ, ಬಿಂಬನಲ್ಲೇ ಸಮನ್ವಯ ಮಾಡಲೇಬೇಕು. ಅದನ್ನು ಹೇಳ್ತಾರೆ, ಬಿಂಬನಲ್ಲಿ ಐಕ್ಯ ಚಿಂತಿಸಿ ಧ್ಯಾನಿಸಬೇಕು ಅಂದರೆ ಇವನನ್ನೇ ಅಲ್ಲೆಲ್ಲ ಕಡೆ ಇದ್ದಾನೆ ಚಿಂತನೆ, ಅಲ್ಲೆಲ್ಲ ಇರುವ ರೂಪ ಇವನೇ, ಆ ರೂಪವೆಲ್ಲ ಇವನೇ, ಇವನೇ ಎಲ್ಲ ಕಡೆ ಇದ್ದಾನೆ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬರ್ತಾ ಇದೇ ಎಕ್ಸಸೈಸ್ ಮಾಡ್ತಾ ಇದ್ರೆ ಆಯ್ತು, ದೇವರು ಕಾಣಿಸ್ಬಿಡ್ತಾರೆ. ಕೃಷ್ಣ ಹೇಳಿದ್ದು ನಿಮ್ಮಲ್ಲಿರೋ ರೂಪವನ್ನ ಎಲ್ಲ ಕಡೆ ಕೂಡಿಸಿ, ಎಲ್ಲಾ ಕಡೆ ಇರೋ ರೂಪವನ್ನ ನಿಮ್ಮಲ್ಲಿ ಕೂಡಿಸಿ ಸಾಕು ನಾ ಕಾಣಿಸಿಬಿಡುತ್ತೇನೆ ಅಂತ ಶುರು ಮಾಡಿ ನಿಮ್ಮಲ್ಲಿಗೆ ಶ್ರೀಕೃಷ್ಣ.